ಮೊದಲ ದಿನ ಮುಗಿಯಿತು. ಬಹಳ ಶ್ರಮವಹಿಸಿ ಕೆಲಸ ಮಾಡಲು ಇನ್ನೂ 9 ದಿನಗಳು ಇವೆ. ನೀವು ಇಲ್ಲಿ ಇರುತ್ತಾ ಬಹಳ ಒಳ್ಳೆಯ ಫಲವನ್ನು ಪಡೆಯಬೇಕೆಂದರೆ ನೀವು ಬಹಳ ಪರಿಶ್ರಮದಿಂದ, ಉತ್ಸಾಹದಿಂದ, ಸಹನೆಯಿಂದ, ಛಲ ಹಿಡಿದು ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿಮ್ಮ ಶ್ರಮ ಮಾತ್ರ, ಈ ಶಿಬಿರದಲ್ಲಿ ಮಾಡುವ ತಪಸ್ಸು ಮಾತ್ರ ನಿಮಗೆ ಫಲ ಕೊಡುವುದು. ಬೆಳಿಗ್ಗೆ 4:30 ರಾತ್ರಿ 9:30 ನೀವು ಪರಿಶ್ರಮದಿಂದ ಎಡೆಬಿಡದೆ ಕೆಲಸ ಮಾಡುತ್ತಿರಬೇಕು. ನಿಜ, ಪ್ರತಿ ಸಂಜೆ 1-1.5 ಗಂಟೆಗಳ ಕಾಲ ಈ ಧರ್ಮ ಪ್ರವಚನ ಇರುತ್ತದೆ. ಇದು ಯಾವ ಬುದ್ಧಿ ಸಂಬಂಧದ ಮನೋರಂಜನೆಗಾಗಿ ಅಲ್ಲ ಎಂಬುದನ್ನು ತಿಳಿದುಕೊಳ್ಳಿ. ಇದು ನಿಮಗೆ ಈ ಸಾಧನಾ ವಿಧಿ ಏನು ಮತ್ತು ನೀವು ಇದನ್ನು ಹೇಗೆ ಮಾಡಬೇಕು ಎಂದು ತಿಳಿಸಲಿಕ್ಕಾಗಿ ಇದೆ. ಈ ಸಾಧನಾ ವಿಧಿಯನ್ನು ಅರ್ಥ ಮಾಡಿಕೊಳ್ಳದೆ ನೀವು ಬಹಳ ಪರಿಶ್ರಮಪಟ್ಟರೂ ನೀವು ಸರಿಯಾಗಿ ಮಾಡದೇ ಹೋಗಬಹುದು, ಮತ್ತು ನೀವು ಸರಿಯಾಗಿ ಸಾಧನೆ ಮಾಡದಿದ್ದರೆ ಪ್ರತಿಯೊಬ್ಬರಿಗೂ ಸಿಗುವ ಈ ಸಾಧನಾ ವಿಧಿಯ ಅಭ್ಯಾಸದ ಸತ್ಫಲ ನಿಮಗೆ ಸಿಗಲಾರದು. ಆದ್ದರಿಂದ ಈ ಸಂಜೆಯ ಪ್ರವಚನಗಳು ನೀವು ಈ ವಿಧಿಯನ್ನು ಹೇಗೆ ಅಭ್ಯಾಸ ಮಾಡಬೇಕೆಂದು ಅರ್ಥ ಮಾಡಿಸುವುದಕ್ಕಾಗಿಯೇ ಇದೆ, ಮತ್ತು ನೀವು ಅದೇ ರೀತಿ ಕೆಲಸ ಮಾಡಿ. ನೀವು ತನ್ನಷ್ಟಕ್ಕೆ ತಾನೇ ಸಹಜವಾಗಿ ಒಳಬರುವ ಮತ್ತು ಸಹಜವಾಗಿ ಹೊರಹೋಗುವ ಉಸಿರನ್ನು ಗಮನವಿಟ್ಟು ನೋಡುವ ಕೆಲಸವನ್ನು ಆರಂಭಿಸಿದ್ದೀರಿ. ಇದು ಉಸಿರಿನ ಸಂಬಂಧಿ ವ್ಯಾಯಾಮವಲ್ಲ. ನೀವು ಇಲ್ಲಿ ಉಸಿರನ್ನು ಹಿಡಿತದಲ್ಲಿ ಇಡಬೇಕಿಲ್ಲ, ಕ್ರಮಪಡಿಸಬೇಕಾಗಿಯೂ ಇಲ್ಲ. ಇದು ಪ್ರಾಣಾಯಾಮದ ಅಭ್ಯಾಸವೂ ಅಲ್ಲ. ಪ್ರಾಣಾಯಾಮದ ಅಭ್ಯಾಸದಲ್ಲಿ ಉಸಿರನ್ನು ನಿಯಂತ್ರಿಸಲಾಗುತ್ತದೆ. ಬೇರೆ ಬೇರೆ ಸಾಧನೆಗಳಲ್ಲಿ ಬೇರೆ ಬೇರೆ ವಿಶೇಷ ಗುಣಗಳು, ವೈಶಿಷ್ಟ್ಯಗಳು ಇರುತ್ತವೆ. ಇಲ್ಲಿ ನಾವು ಯಾವ ಸಾಧನಾ ವಿಧಿಯನ್ನು ಟೀಕಿಸುವುದಿಲ್ಲ, ನಿಂದಿಸುವುದಿಲ್ಲ. ಆದರೆ ನೀವು ಇಲ್ಲಿ ಈ ಸಾಧನಾ ವಿಧಿಯನ್ನು ಪ್ರಯೋಗಿಸಿ ನೋಡಲು ಬಂದಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ನೀವು ಈ ವಿಧಿಗೆ ಪೂರ್ತಿ ನ್ಯಾಯ ದೊರಕಿಸಿಕೊಡಬೇಕಿದೆ. ಈ ವಿಧಿಯ ವಿಶೇಷತೆಯನ್ನು ತಿಳಿದುಕೊಳ್ಳಿ, ಇದರ ವಿಚಿತ್ರ ಗುಣವನ್ನು ಅರ್ಥ ಮಾಡಿಕೊಳ್ಳಿ. ಈ ವಿಚಿತ್ರತೆಗೆ ಅನುಸಾರವಾಗಿಯೇ ಅದು ಬಯಸುವ ರೀತಿಯಲ್ಲೇ ಸಾಧನೆ ಮಾಡಿ. ಉಸಿರಾಟವನ್ನು ಕ್ರಮಪಡಿಸುವ, ಬದಲಿಸುವ ಯತ್ನ ಮಾಡಬೇಡಿ. ಅದು ಸಹಜವಾಗಿಯೇ ಇರಲು ಬಿಡಿ. ಉಸಿರು ಆಳವಾಗಿದ್ದರೆ ಅದು ಆಳವಾಗಿದೆಯೆಂದು ಅರಿಯಿರಿ. ಅದು ಆಳವಿಲ್ಲದಿದ್ದರೆ ಆಳವಿಲ್ಲದ್ದು ಎಂದೇ ಅರಿಯಿರಿ. ಅದು ಎಡಹೊಳ್ಳೆಯ ಮುಖಾಂತರ ಹೋಗುತ್ತಿದ್ದರೆ ಅದು ಎಡಹೊಳ್ಳೆಯ ಮುಖಾಂತರ ಹೋಗುತ್ತಿದೆ ಎಂದು ನೀವು ಅರಿಯುತ್ತೀರಿ. ಅದು ಬಲಹೊಳ್ಳೆಯ ಮುಖಾಂತರ ಹೋಗುತ್ತಿದ್ದರೆ ಬಲಹೊಳ್ಳೆಯ ಮುಖಾಂತರ ಹೋಗುತ್ತಿದೆ ಎಂದು ಅರಿಯುತ್ತೀರಿ. ಅಷ್ಟೇ, ಅದು ಒಂದೇ ಕಾಲದಲ್ಲಿ ಎರಡೂ ಹೊಳ್ಳೆಗಳ ಮುಖಾಂತರ ಹೋಗುತ್ತಿದ್ದರೆ ಏಕಕಾಲದಲ್ಲಿ ಎರಡೂ ಹೊಳ್ಳೆಗಳ ಮುಖಾಂತರ ಹೋಗುತ್ತಿದೆ ಎಂದು ಅರಿಯುತ್ತೀರಿ. ಅಷ್ಟೇ, ಇಷ್ಟೇ ಮಾಡಬೇಕಾದದ್ದು. ಉಸಿರಿನ ಸಹಜ ಪ್ರವಾಹಕ್ಕೆ ಅಡ್ಡಿಪಡಿಸಬೇಡಿ. ಪ್ರಕೃತಿ ತನ್ನ ಕೆಲಸವನ್ನು ಮಾಡಲಿ, ಮತ್ತು ನಿಮ್ಮ ಕೆಲಸ ಕೇವಲ ನೋಡುವುದು. ಕೇವಲ ಅದು ಇರುವ ರೀತಿಯನ್ನು ಇರುವಂತೆಯೇ ನೋಡಿ. ನಿಮಗಿಷ್ಟ ತೋರಿದ ಹಾಗಲ್ಲ, ಅದು ಇರುವ ಹಾಗೆಯೇ ನೋಡಿ. ಇದು ಈ ವಿಧಿಯ ವಿಶೇಷತೆ. ನೀವು ಶುದ್ಧವಾದ, ಸಹಜವಾದ ಬರೀ ಉಸಿರನ್ನೇ ನೋಡಲು ಆರಂಭಿಸಿ. ಸಹಜ ಉಸಿರಲ್ಲದೆ ಬೇರೇನನ್ನೂ ನೋಡಬೇಡಿ. ಈ ಶಿಬಿರಕ್ಕೆ ಸಾಧನೆಗೆ ಬರುವ ಸಾವಿರಾರು ವಿದ್ಯಾರ್ಥಿಗಳ ಅನುಭವದಿಂದಲೂ ಮೊದಲನೆಯ ದಿನ ಕಷ್ಟದ ದಿನ ಎಂದು ನನಗೆ ಗೊತ್ತು. ಕೆಲವರು ಕಾಲುಗಳಲ್ಲಿ ನೋವು ಎಂದೂ, ತಲೆಯಲ್ಲಿ ನೋವೆಂದೂ, ಇಂಥ ಕಷ್ಟ ಅಂಥ ಕಷ್ಟ ಎಂದು ದೂರು ಹೇಳುತ್ತಾರೆ. ಇದು ಸಹಜವೇ. ಒಂದು ಮೂಲ ಕಾರಣವೆಂದರೆ ನಿಮ್ಮ ಶರೀರ ಮತ್ತು ಮನಸ್ಸು ಎರಡೂ ತಮ್ಮ ಜೀವನ ಶೈಲಿಯ ಹಲವು ಅಭ್ಯಾಸಗಳ ಗುಲಾಮರಾಗಿವೆ. ಈಗ ನೀವು ಮಾಡುತ್ತಿರುವ ಈ ಕೆಲಸ ಅವಕ್ಕೆ ಅಭ್ಯಾಸವೇ ಇಲ್ಲ. ಅವಕ್ಕೆ ರೋಷ ಉಕ್ಕುತ್ತಿದೆ, ಅವು ಪ್ರತಿಭಟಿಸುತ್ತಿವೆ, ಶರೀರ ಎದುರು ಬೀಳುತ್ತಿದೆ. ಒಲ್ಲೆ ಎನ್ನುತ್ತದೆ, ನನಗೆ ಇದು ಇಷ್ಟವಿಲ್ಲ ಎಂದು ಮನಸ್ಸು ದಂಗೆಯೇಳುತ್ತಿದೆ. ನನಗಿದು ಬೇಡ, ನನಗಿದು ಇಷ್ಟವಿಲ್ಲ. ಹಾಗಾಗಿ ಸಹಜವಾಗಿಯೇ ನಿಮಗೂ ಬಹಳ ಹಿಂಸೆಯಾಗುತ್ತದೆ. ಇದು ಒಂದು ಕಾರಣ, ಆದರೆ ಇದೊಂದು ಬಹಳ ಸಣ್ಣ ಕಾರಣ. ನಿಮ್ಮ ಎಲ್ಲ ಹಿಂಸೆ, ಕಷ್ಟಗಳಿಗೆ ಈ ಸಾಧನಾ ವಿಧಿಯೇ ಬಹುಮುಖ್ಯ ಕಾರಣ. ಈ ವಿಧಿ ಹೇಳುವ ರೀತಿಯಲ್ಲೇ ನೀವು ಕೆಲಸ ಮಾಡಲು ಶುರು ಮಾಡಿದ್ದರಿಂದ ಇದು ಹೀಗಾಗುತ್ತದೆ. ನೀವು ಪ್ರಾಕೃತಿಕ ಸಹಜ ಉಸಿರನ್ನು, ಬರೀ ಉಸಿರನ್ನು, ಕೇವಲ ಉಸಿರನ್ನೇ, ಉಸಿರಿನೊಟ್ಟಿಗೆ ಇನ್ನೇನನ್ನೂ ಬೆರೆಸದೇ ನೋಡಲು ತೊಡಗಿದ್ದರಿಂದ ಈ ಕಷ್ಟ, ಹಿಂಸೆ ಮತ್ತು ತೊಂದರೆಗಳಾಗುತ್ತಿವೆ. ಹಲವು ಸಾಧನಾ ವಿಧಿಗಳಲ್ಲಿ ಮನಸ್ಸಿನಲ್ಲಿ ಯಾವುದಾದರೊಂದು ಶಬ್ದವನ್ನು ಪಠಿಸುತ್ತಾ ಉಸಿರನ್ನು ಜೊತೆ ಜೊತೆಗೆ ಅರಿಯಲು ಕಲಿಸಲಾಗುತ್ತದೆ. ಯಾವುದಾದರೂ ಶಬ್ದವೋ, ಮಂತ್ರವೋ, ಮಹಾವಾಕ್ಯವೋ ಅದನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಹೇಳುತ್ತಾ ಜಪ ಮಾಡುತ್ತಾರೆ. ಇದರಿಂದ ಸಹಾಯವಾಗುತ್ತದೆ. ನನ್ನ ಅನುಭವದಿಂದಲೇ ತಿಳಿದಿದ್ದೇನೆ. ಏಕೆಂದರೆ ನಾನು ಇವುಗಳನ್ನೆಲ್ಲ ಮಾಡಿದ್ದೇನೆ ಮತ್ತು ನನ್ನ ಹಲವು ಶಿಷ್ಯರ ಅನುಭವವನ್ನೂ ಕೇಳಿದ್ದೇನೆ. ಯಾವುದಾದರೊಂದು ಶಬ್ದವನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಹೇಳುವುದರ ಜೊತೆ ಜೊತೆಗೆ ಉಸಿರನ್ನು ನೋಡಿದರೆ ಮನಸ್ಸು ಬಹಳ ಸರಾಗವಾಗಿ ಶಾಂತವಾಗುತ್ತದೆ ಎಂದು ಒಪ್ಪಿಕೊಳ್ಳುತ್ತೇನೆ. ಅದು ಬಹಳ ಸುಲಭವಾಗಿ ಒಂದೇ ಕಡೆ ನಿಲ್ಲುತ್ತದೆ. ಹಾಗೆಯೇ ಕೆಲವು ವಿಧಿಗಳಲ್ಲಿ ಉಸಿರಾಟದ ಅರಿವಿನೊಂದಿಗೆ ಯಾವುದಾದರೊಂದು ರೂಪವನ್ನು, ಆಕೃತಿಯನ್ನು, ದೇವರ ಸ್ವರೂಪವನ್ನು, ದೇವಿಯ ಸ್ವರೂಪವನ್ನು, ನಾವು ಆಳವಾಗಿ ಗೌರವಿಸುವ, ಭಕ್ತಿಯಿಟ್ಟಿರುವ ಧರ್ಮಗುರುವಿನ ರೂಪವನ್ನು ಕಲ್ಪಿಸಿಕೊಳ್ಳಲು ಹೇಳಲಾಗುತ್ತದೆ. ಇದೇ ರೂಪವನ್ನು, ಆಕೃತಿಯನ್ನು ಕಲ್ಪಿಸಿಕೊಳ್ಳುತ್ತಾ ಮನಸ್ಸು ಸರಾಗವಾಗಿ ಒಂದೇ ಕಡೆ ನಿಲ್ಲುವುದನ್ನು ನಾವು ನೋಡುತ್ತೇವೆ. ಕಷ್ಟಗಳು ದೂರವಾಗುತ್ತವೆ, ಹೊರಟು ಹೋಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಹೆಚ್ಚು ಹೆಚ್ಚು ನಿಶ್ಚಲವಾಗುತ್ತದೆ, ಹೆಚ್ಚು ಹೆಚ್ಚು ಏಕಾಗ್ರವಾಗುತ್ತದೆ. ನನ್ನ ಅನುಭವದಿಂದಲೇ ಇದನ್ನೆಲ್ಲ ತಿಳಿದು, ಹಲವರ ಅನುಭವದಿಂದಲೂ ಇದನ್ನು ತಿಳಿದಿದ್ದು, ಈ ರೀತಿಯ ಮಂತ್ರ ನಾಮಗಳನ್ನು ಉಪಯೋಗಿಸಬೇಡಿ, ಕೇವಲ ಉಸಿರನ್ನೇ ನೋಡಿ, ಏನನ್ನೂ ಜೋಡಿಸದೆ ಬರಿಯ ಉಸಿರನ್ನು ನೋಡಿ, ಕೇವಲ ಉಸಿರೊಂದನ್ನೇ ನೋಡಿ ಎಂದು ಹೇಳುತ್ತೇನೆ. ಏಕೆ? ಇದಕ್ಕೆ ಏನಾದರೂ ಬಲವಾದ ಕಾರಣ ಇರಬೇಕಲ್ಲ? ಇದಕ್ಕೆ ಅಂಥ ಪ್ರಬಲ ಕಾರಣಗಳಿವೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಸಾಧನಾ ವಿಧಿಯ ಲಕ್ಷ್ಯವೇನು ಎಂಬುದು ಸ್ಪಷ್ಟವಾಗಬೇಕು. ಗುರಿಯೇನು? ಈ ಧ್ಯಾನದ ಉದ್ದೇಶ ಕೇವಲ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದಾದರೆ, ವಟಗುಟ್ಟುವ ಮನಸ್ಸನ್ನು ಮೌನ ಮಾಡುವುದಾದರೆ, ಖಂಡಿತ ಯಾವುದಾದರೂ ಜಪವನ್ನು, ರೂಪಧ್ಯಾನವನ್ನು, ಕಲ್ಪನೆಯನ್ನು ಮಾಡಬೇಕು. ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಈ ಸಾಧನೆಗೆ ಸಂಬಂಧಿಸಿದ ಹಾಗೆ ಮನಸ್ಸನ್ನು ಒಂದು ವಸ್ತುವಿನ ಮೇಲೆ ನಿಲ್ಲಿಸುವುದು, ಶಾಂತ ಮಾಡುವುದು ಒಂದು ಬೇರೆ ಕಾರ್ಯದ ಪೂರ್ವಸಿದ್ಧತೆಯಷ್ಟೆ. ಬೇರೆ ಕಾರ್ಯಕ್ಕೆ ಸಹಾಯ ಪಡೆಯಲೆಂದಷ್ಟೇ ಏಕಾಗ್ರ ಮಾಡುವುದಷ್ಟೇ ಈ ಧ್ಯಾನದ ಅಂತಿಮ ಗುರಿಯಲ್ಲ. ಈ ಸಾಧನೆಯ ಅಂತಿಮ ಲಕ್ಷ್ಯ ಯಾವಾಗಲೂ ಉದ್ವೇಗಗೊಂಡಿರುವ, ತಳಮಳಗೊಂಡಿರುವ ಮನಸ್ಸಿನ ಸ್ವಭಾವವನ್ನು ಕೇವಲ ಮೇಲೆ ಮೇಲೆ ಮಾತ್ರವಲ್ಲದೆ ಸಮೂಲವಾಗಿ, ಎಂದರೆ ಬೇರಿನ ಆಳದಿಂದ ಶುದ್ಧ ಮಾಡುವುದು. ಏನಾದರೂ ಇಷ್ಟವಾಗದ ಘಟನೆ ನಡೆಯಿತೆನ್ನಿ, ಇಂಥ ಬೇಡದ ವಿಷಯಗಳು ಜೀವನದಲ್ಲಿ ನಡೆಯುತ್ತಲೇ ಇರುತ್ತವೆ. ಆಗ ಅದನ್ನು ಕಗ್ಗಂಟಾಗಿ ಮಾಡಿಕೊಳ್ಳುತ್ತೇವೆ, ಮಾನಸಿಕ ಉದ್ವೇಗವನ್ನು ಹೆಚ್ಚಿಸಿಕೊಳ್ಳುತ್ತೇವೆ, ಮತ್ತೆ ವಿಕಾರಗಳನ್ನು ಹುಟ್ಟುಹಾಕಿಕೊಳ್ಳುತ್ತೇವೆ. ನಮಗೆ ಜೀವನದಲ್ಲಿ ಏನಾದರೂ ಬೇಕಾದದ್ದು ನಡೆಯುವುದಿಲ್ಲ. ಏನೋ ತಡೆ ಬಂದಿದೆ, ಅಡ್ಡಿ ಬಂದಿದೆ, ಆದ್ದರಿಂದ ಮತ್ತೆ ಸಮಸ್ಯೆಯ ಗಂಟುಗಳನ್ನು ಕಟ್ಟಿಕೊಳ್ಳಲಾರಂಭಿಸುತ್ತೇವೆ, ಮನಸ್ಸಿನ ಉದ್ವೇಗಕ್ಕೆ ತುತ್ತಾಗುತ್ತೇವೆ. ಸಿಟ್ಟೋ, ಅಸಮಾಧಾನವೋ, ದ್ವೇಷವೋ, ವೈರವೋ ಇತ್ಯಾದಿ ವಿಕಾರ ತಲೆಯತ್ತ ತೊಡಗುತ್ತದೆ. ಯಾವಾಗಲೂ ಗಂಟುಗಳನ್ನು ಕಟ್ಟಿಕೊಳ್ಳುತ್ತಲೇ ಇರುತ್ತೇವೆ, ತೊಡಕಾದ ಬಿಡಿಸಲಾಗದ ಗಂಟುಗಳ ಮುದ್ದೆಯಾಗುತ್ತೇವೆ. ಅಷ್ಟು ಉದ್ವೇಗ, ಇಡೀ ಶರೀರವೆಲ್ಲ ಬಿಗುವುಗೊಳ್ಳುತ್ತದೆ, ಇಡೀ ಮನಸ್ಸೆಲ್ಲ ಚಿಂತೆಗಳ ಮೆಳೆಯಾಗುತ್ತದೆ. ಕೆಲವು ವೇಳೆ ಮೇಲೆ ಮೇಲೆ ಈ ಶರೀರದ ಬಿಗಿತ ಬಿಡಿಸಲು ಯತ್ನಿಸುತ್ತೇವೆ, ಮನಸ್ಸಿನ ಗೋಜಲನ್ನು ಬಿಡಿಸಿ ಹಗುರವಾಗಲೂ ಯತ್ನಿಸುತ್ತೇವೆ. ಕೆಲವು ವೇಳೆ ಅದು ಸಹಾಯವಾಗುತ್ತದೆ, ಆದರೆ ಮನಸ್ಸಿನ ಆಳದಲ್ಲಿ ಸತತವಾಗಿ ಎಡಬಿಡದೆ ತುಮುಲ ನಡೆಯುತ್ತಲೇ ಇದೆ. ಏಕೆಂದರೆ ಯಾವಾಗಲೂ ಈ ವಿಕಾರಗಳನ್ನು ಉತ್ಪತ್ತಿ ಮಾಡುವ ಕೆಲಸ ಎಡೆಬಿಡದೆ ನಡೆಯುತ್ತಲೇ ಇದೆ. ಇದರಿಂದ ಮನಸ್ಸಿಗೆ ಅಪಾರ ಹಿಂಸೆ, ದುಃಖವಾಗುತ್ತದೆ. ಈ ದುಃಖದಿಂದ ಹೊರಬರುವ ಬಗೆ ಹೇಗೆ? ಈ ಸಾಧನಾ ವಿಧಿಯು ನಿಮ್ಮ ಮೈಮನಸ್ಸುಗಳ ಜೋಡಿಯಾದ ವ್ಯಕ್ತಿತ್ವದ ಆಳಕ್ಕೆ ಇಳಿದು ಇದರ ಬಗೆಯ ನಿಜಸ್ಥಿತಿಯನ್ನು ಅರಿಯಲು, ಸತ್ಯವನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಇದು ನಿಮಗೆ ನಿಮ್ಮ ಅನುಭವದ ಮೂಲಕ ಹೇಗೆ ಮತ್ತು ಎಲ್ಲಿ ನೀವು ವಿಕಾರಗಳನ್ನು ಉತ್ಪತ್ತಿ ಮಾಡಿಕೊಳ್ಳಲು ಶುರು ಮಾಡಿದಿರಿ, ಹೇಗೆ ಮತ್ತು ಎಲ್ಲಿ ಈ ವಿಕಾರಗಳನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳಲು ಆರಂಭಿಸಿದಿರಿ ಎಂದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಿಮ್ಮ ದುಃಖದ ಮೂಲಕ್ಕೆ, ಆಳಕ್ಕೆ ನೀವು ಇಳಿಯಬೇಕು. ಆಗ ಮಾತ್ರ ಈ ಸ್ವಭಾವವನ್ನು ಬೆಳೆಸಿಕೊಳ್ಳುವ ಅಭ್ಯಾಸದಿಂದ ಹೊರಬರಲು ಸಾಧ್ಯವಾಗುತ್ತದೆ. ನಿಜಸ್ಥಿತಿಯ ತಿಳುವಳಿಕೆಯಿಲ್ಲದೆ ಅಜ್ಞಾನದಿಂದ ನಿಮಗೆ ದುಃಖದಲ್ಲಿ ಮುಳುಗುವ ಇಷ್ಟವಿಲ್ಲದಿದ್ದರೂ ದುಃಖದಲ್ಲೇ ಇರುತ್ತೀರಿ. ಇದನ್ನು ಹೆಚ್ಚಿಸಿಕೊಳ್ಳಬಾರದೆಂದು ಆಸೆ ಪಡುತ್ತಿದ್ದರೂ ಇದನ್ನೇ ಬಹಳ ಬಹಳ ಹೆಚ್ಚಿಸಿಕೊಳ್ಳುತ್ತಿರುತ್ತೀರಿ. ಇದಕ್ಕೆ ಕಾರಣ ನಿಮ್ಮ ಮನಸ್ಸಿನ ಒಳಗೆ ಏನು ನಡೆಯುತ್ತಾ ಇದೆ ಎಂದು ತಿಳಿಯದೇ ಇರುವುದೇ ಆಗಿದೆ. ಇದು ನಿಮಗೆ ಗೊತ್ತೇ ಇಲ್ಲ. ಈ ಸಾಧನೆ ನಿಮಗೆ ಸಹಾಯ ಮಾಡುತ್ತದೆ. ಹಿಂದಿನ ಎಲ್ಲ ಸಾಧುಸಂತರು, ಋಷಿಮುನಿಗಳು ನಿನ್ನನ್ನು ನೀನು ತಿಳಿ, ನಿನ್ನನ್ನು ನೀನು ಅರಿ ಎಂದು ಹೇಳಿದರು. ಅವರು ತಮ್ಮನ್ನು ತಾವು ತಿಳಿದು ಸಂತರಾದರು. ತಮ್ಮ ಒಳಗೆ ತಾವು ಶೋಧನೆ ಮಾಡುತ್ತಾ ಮಾಡುತ್ತಾ ಅದರ ಮುಖಾಂತರ ಸಾಧುಗಳಾದರು. ಕೇವಲ ಬುದ್ಧಿಯ ಆಲೋಚನೆಯ ಮಟ್ಟದಲ್ಲೇ ತಿಳಿದುಕೊಂಡರೆ ಸಾಲದು, ಅದರಿಂದೇನೂ ಆಗದು. ನಿಜವಾಗಿ ತಾನು ಏನು ಎಂದು ಇರುವಂತೆಯೇ ತಿಳಿಯಬೇಕು, ಎಂದರೆ ಅನುಭವದಿಂದ ತಿಳಿಯಬೇಕು ಎಂದು ಅರ್ಥ. ನಾನು 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 ಎಂದುಕೊಳ್ಳುವ ಈ ನಾನು ಯಾರು? ಈ ಪಂಚಭೂತಗಳಿಂದ ಮಾಡಿದ ಮಣ್ಣಿನ ಕಾಯ ಶರೀರ ನಾನೇ? ಈ ಚಿತ್ತ ಮನಸ್ಸು ಇದರ ರಚನೆ ವಿನ್ಯಾಸ ನಾನೇ? ಇವೆರಡರುಗಳ ಜೋಡಣೆ ನಾನೇ? ಇದು ನಾನೇ? ಈ ಶರೀರದೊಂದಿಗೆ ನಮ್ಮನ್ನು ಗುರುತಿಸಿಕೊಳ್ಳುತ್ತಾ, ಈ ಮನಸ್ಸಿನೊಂದಿಗೆ ನಮ್ಮನ್ನು ಗುರುತಿಸಿಕೊಳ್ಳುತ್ತಾ, ಇದು ನಾನು ಇದು ನಾನು ಎಂದುಕೊಳ್ಳುತ್ತಾ, ಇದರ ಬಗ್ಗೆ ಅತೀವ ಆಸಕ್ತಿಯನ್ನು ಅತಿ ಹೆಚ್ಚು ಅಂಟನ್ನು ಉತ್ಪತ್ತಿ ಮಾಡಿಕೊಂಡು ಬಿಡುತ್ತೇವೆ. ಈ ಮನಸ್ಸು ನಾನು ನಾನು ಎಂದು ಅತ್ಯಂತ ಹೆಚ್ಚು ಪ್ರೀತಿಯನ್ನು ಬೆಳೆಸಿಕೊಂಡು ಬಿಡುತ್ತೇವೆ. ನಾವು ನಮ್ಮನ್ನು ಈ ದೇಹ ನಾನೆಂದು, ಈ ಮನಸ್ಸು ನನ್ನದೆಂದು ಗುರುತಿಸಿಕೊಳ್ಳುವುದರಿಂದ, ಅವುಗಳ ಬಗ್ಗೆ ಅಷ್ಟೊಂದು ಆಸಕ್ತಿಯಿಂದ ಅಂಟಿಕೊಳ್ಳುವುದರ ಫಲವಾಗಿ ಬಹಳ ದುಃಖಕ್ಕೆ ಈಡಾಗುತ್ತೇವೆ. ಇದರಿಂದ ಮನಸ್ಸು ಉದ್ವೇಗಕ್ಕೆ ಒಳಗಾಗುತ್ತದೆ, ಗಂಟುಗಳನ್ನು ಕಟ್ಟಿಕೊಳ್ಳಲು ಆರಂಭಿಸುತ್ತೇವೆ ಮತ್ತು ದುಃಖ ಶುರುವಾಗುತ್ತದೆ. ಇದನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವುದರಿಂದಷ್ಟೇ ಪ್ರಯೋಜನವೇನೂ ಇಲ್ಲ. ಯಾರೋ ಜ್ಞಾನಿಗಳೊಬ್ಬರು ಹೇಳಿದ್ದಾರೆಂದು ಶ್ರದ್ಧೆಯಿಂದ ಒಪ್ಪಿಕೊಂಡು ಬಿಟ್ಟರೂ ಪ್ರಯೋಜನವಿಲ್ಲ, ಇದು ಯಾವ ಕೆಲಸಕ್ಕೂ ಬಾರದು. ನಿಜವಾಗಿ ನಮ್ಮ ಇಡೀ ವ್ಯಕ್ತಿತ್ವದ ಬಗ್ಗೆ ಅದು ಇರುವ ಹಾಗೇ ಅದರ ಸತ್ಯವನ್ನು ಶೋಧಿಸಿ ನೋಡಬೇಕು. ಮನಸ್ಸು ಮತ್ತು ದೇಹ ಮೇಲ್ನೋಟಕ್ಕೆ ತೋರಿಬರುವ ಗಟ್ಟಿ ದೇಹದಿಂದ ಆಳಕ್ಕೆ ಆಳಕ್ಕೆ ಅತಿ ಆಳಕ್ಕೆ ಹೋಗುತ್ತಾ ಹೋಗುತ್ತಾ ಸೂಕ್ಷ್ಮವಾದ ಸೂಕ್ಷ್ಮತರನಾದ ಸೂಕ್ಷ್ಮತಮವಾದವುಗಳವರೆಗೆ ಈ ಸಾಧನೆಯು ಇಡೀ ದೇಹದ ವಿಷಯವನ್ನು ಪರಿಶೋಧಿಸಲು, ಇಡೀ ಮನಸ್ಸಿನ ವಿಷಯವನ್ನು ಪರೀಕ್ಷಿಸಿ ತಿಳಿಯಲು, ಅನುಭವಿಸಿ ತಿಳಿಯಲು ಸಹಕರಿಸುತ್ತದೆ. ಹೀಗೆ ಸ್ವಂತ ಅನುಭವದ ಮುಖಾಂತರ, ಸ್ವಂತ ಅನುಭವದ ಮಟ್ಟದಲ್ಲಿ ಸತ್ಯವನ್ನು ತಿಳಿಯಬಯಸಿದಾಗ ಈ ಶರೀರದ ಚೌಕಟ್ಟಿನೊಳಗೇ, ಶರೀರದ ಮಿತಿಯೊಳಗೇ ಕೆಲಸ ಮಾಡಬೇಕಾಗುತ್ತದೆ, ಅದರಿಂದ ಹೊರಗಲ್ಲ. ಆದ್ದರಿಂದ ಈ ಸಾಧನೆ ನಿಮ್ಮ ಶರೀರದ ಮಿತಿಯೊಳಗೇ, ನಿಮ್ಮ ಶರೀರದ ಚೌಕಟ್ಟಿನೊಳಗೆ ಸತ್ಯವನ್ನು ಹುಡುಕಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಉಸಿರಾಟ ಅಥವಾ ಶುದ್ಧ ಉಸಿರನ್ನು ಇದ್ದದ್ದು ಇದ್ದ ಹಾಗೆ ತಿಳಿಯುವ ಈ ವಿಧಾನ ನಿಮಗೆ ಬಹಳ ಮುಖ್ಯ ಸಲಕರಣೆಯಂತೆ ಸಹಾಯಕವಾಗುತ್ತದೆ. ಜಪವನ್ನು ಅಭ್ಯಾಸ ಮಾಡಬಾರದೆಂದು ಹೇಳಲು ಕಾರಣ ಬಹಳ ಸಣ್ಣ ಕಾರಣ, ಆದರೂ ಬಹಳ ಮುಖ್ಯವಾದ ಕಾರಣವೆಂದರೆ ಜಪದಲ್ಲಿ ಯಾವುದಾದರೊಂದು ನಾಮ ಅಥವಾ ಹೆಸರನ್ನು ಉಪಯೋಗಿಸುತ್ತೇವೆ. ಈ ದೇವರದೋ ಆ ದೇವರದೋ ಹೆಸರು, ಈ ದೇವಿಯದೋ ಆ ದೇವಿಯದೋ ನಾಮ, ಈ ಮತಸ್ಥಾಪಕರದೋ ಆ ಮತಸ್ಥಾಪಕರದೋ ಧರ್ಮಗುರುಗಳದೋ ಹೆಸರು. ಹೀಗೆ ಮಾಡಿದಾಗ ನಾವು ಯಾವುದಾದರೊಂದು ಧರ್ಮದಲ್ಲಿ ಪಂಥದಲ್ಲಿ ಸಿಕ್ಕಿಹಾಕಿಕೊಂಡು ಬಿಡುತ್ತೇವೆ. ಈ ಸಾಧನಾ ವಿಧಿ ಜಗತ್ತಿನ ಸಕಲರಿಗೂ ಅನ್ವಯವಾಗುವಂಥ ಹೊಂದುವಂಥ ಸತ್ಯದೊಟ್ಟಿಗೆ ಕೆಲಸ ಮಾಡಬೇಕೆನ್ನುತ್ತದೆ. ಇಡೀ ವಿಧಿ ಮತಪಂಥಗಳಿಂದ ದೂರವಾದ ಸಾರ್ವಜನಿಕ ಸ್ವರೂಪದ್ದು. ನೀವು ಯಾವುದಾದರೊಂದು ಕಾಲ್ಪನಿಕ ದೃಶ್ಯ, ಆ ದೇವರ ಈ ದೇವತೆಯ ರೂಪ ಆಕೃತಿ, ಆ ಧರ್ಮಗುರುಗಳ ಈ ಧರ್ಮಗುರುಗಳ ಯಾವುದಾದರೂ ಧರ್ಮಗಳ ಜೊತೆ ನಿಮ್ಮನ್ನು ಗುರುತಿಸಿಕೊಂಡರೆ ನೀವು ಈ ಧರ್ಮ ಪಂಗಡಗಳಲ್ಲೇ ಮುಳುಗಿ ಹೋಗುತ್ತೀರಿ. ಅದೇ ಧರ್ಮವನ್ನು ಅನುಸರಿಸುವವರು, ಅದೇ ಪಂಗಡಕ್ಕೆ ಸೇರಿದವರು ಮಾತ್ರ ಅದನ್ನು ಅಭ್ಯಾಸ ಮಾಡುತ್ತಾರೆ, ಅದು ಸಾರ್ವಜನಿಕವಾಗಿ ಉಳಿಯುವುದಿಲ್ಲ. ಆದರೆ ದುಃಖ ಮಾತ್ರ ಸಾರ್ವಜನಿಕ, ಜಗತ್ತಿನ ಎಲ್ಲರಿಗೂ ಒಂದೇ, ಈ ಬೇನೆ ಎಲ್ಲರಿಗೂ ಒಂದೇ. ಯಾರಾದರೂ ತಮ್ಮ ಮನಸ್ಸಿನಲ್ಲಿ ಸಿಟ್ಟು ಅಥವಾ ದ್ವೇಷ ಅಥವಾ ದುರ್ಭಾವನೆ, ಕಾಮವಿಕಾರ, ಭಯ, ಅಹಂಕಾರ ಇಂಥ ಯಾವುದೇ ವಿಕಾರಗಳನ್ನು ಹುಟ್ಟಿಸಿಕೊಂಡೊಡನೆ ತಾವೇ ಉದ್ವೇಗಕ್ಕೆ ಒಳಗಾಗುತ್ತಾರೆ, ಬಹಳ ದುಃಖಕ್ಕೆ ಈಡಾಗುತ್ತಾರೆ. ಇದು ಎಲ್ಲರಿಗೂ ಒಂದೇ. ನಾವು ಸಿಟ್ಟುಗೊಂಡಾಗ ಈ ಸಿಟ್ಟಿಗೆ ಏನೆಂದು ಹೆಸರಿಡೋಣ? ಹೀಗೆ ಬಂದ ಸಿಟ್ಟು ಕ್ರಿಶ್ಚಿಯನ್ನರ ಸಿಟ್ಟೇ, ಯಹೂದ್ಯರ ಸಿಟ್ಟೇ, ಹಿಂದೂ ಸಿಟ್ಟೇ, ಬೌದ್ಧರ ಸಿಟ್ಟೇ, ಅಥವಾ ಅಮೇರಿಕನ್ನರ ಸಿಟ್ಟೇ, ಆಂಗ್ಲರ ಸಿಟ್ಟೇ, ರಷ್ಯಾದವರ ಸಿಟ್ಟೇ? ಸಿಟ್ಟೆಂದರೆ ಸಿಟ್ಟು. ಈ ಮನೋಮಾಲಿನ್ಯದ ಕಾರಣದಿಂದ ಅನುಭವಕ್ಕೆ ಬರುವ ದುಃಖಕ್ಕೂ, ಇದು ಹಿಂದೂ ದುಃಖವೆಂದಾಗಲಿ ಯಹೂದ್ಯರ ದುಃಖವೆಂದಾಗಲಿ ಹೆಸರಿಡಲು ಆಗುವುದಿಲ್ಲ. ದುಃಖವೆಂದರೆ ದುಃಖ, ಇದು ಸಾರ್ವಜನಿಕವಾದುದು. ಈ ಬೇನೆಯೂ ಸಹ ಸಾರ್ವಜನಿಕವಾದುದು, ಇದರ ಮದ್ದು ಸಾರ್ವಜನಿಕವಾಗಿಯೇ ಇರಬೇಕು. ಒಂದು ಪಂಥ ಪಂಗಡಕ್ಕೆ ಸೀಮಿತವಾಗುವ ಮದ್ದು ಪ್ರಯೋಜನಕ್ಕೆ ಬಾರದು. ಆದ್ದರಿಂದ ಈ ಸಾಧನೆಗೆ ಸಂಬಂಧಪಟ್ಟ ಬಹುಮುಖ್ಯ ಅವಶ್ಯಕತೆ ಎಂದರೆ, ಇದರಲ್ಲಿ ಇಡುವ ಪ್ರತಿ ಹೆಜ್ಜೆಯು ಆರಂಭದಿಂದ ಗುರಿ ತಲುಪುವವರೆಗೆ ಪ್ರತಿ ಹೆಜ್ಜೆಯು ಸತ್ಯ, ವಾಸ್ತವತೆ, ನಿಜಸ್ಥಿತಿಗೆ ಸಂಬಂಧಪಟ್ಟಿರಬೇಕು. ನಿಮ್ಮ ಅನುಭವಕ್ಕೆ ಬರುವಂಥ ಈ ಕ್ಷಣದಲ್ಲಿ ನಿಮ್ಮ ಅನಿಸಿಕೆಗೆ ಎಟುಕುವಂತಹ ಸ್ಪಷ್ಟ ಸತ್ಯವಾಗಿರಬೇಕು. ಹೀಗೆ ನಿಮ್ಮ ಶರೀರದ ಮಿತಿಯೊಳಗೆ, ಚೌಕಟ್ಟಿನೊಳಗೆ ಕ್ಷಣ ಪ್ರತಿಕ್ಷಣ ಕ್ಷಣ ಪ್ರತಿಕ್ಷಣ ಯಾವ ಸತ್ಯವು ನಿಮ್ಮ ಅನುಭವಕ್ಕೆ ನಿಲುಕುತ್ತದೋ, ಯಾವ ಸತ್ಯವು ತೋರಿಬರುತ್ತದೋ ಅದು ಮಾತ್ರ ಆಗಿರಬೇಕು. ಈ ಮೈಗೆ ಸಂಬಂಧಪಟ್ಟ, ಈ ಮನಸ್ಸಿಗೆ ಸಂಬಂಧಪಟ್ಟ ವಾಸ್ತವಿಕ ಅನಿಸಿಕೆಗಳನ್ನು ಗಮನಿಸುತ್ತಾ, ಅರಿಯುತ್ತಾ, ತಿಳಿಯುತ್ತಾ ಇರಬೇಕು. ಕೇವಲ ಅರಿಯುವುದಷ್ಟೇ, ಇದು ಎಲ್ಲರಿಗೂ ಒಂದೇ. ಆಗ ನೀವು ಗುರಿಯನ್ನು ಮುಟ್ಟುತ್ತೀರಿ. ನಿಮ್ಮ ಅನುಭವವನ್ನು ಯಾವುದೇ ನಂಬಿಕೆ, ತತ್ವ, ಮತ ಪಂಥ ಅಥವಾ ದರ್ಶನಶಾಸ್ತ್ರ ಪರಂಪರೆ ಸಂಪ್ರದಾಯಗಳೊಟ್ಟಿಗೆ ಬೆರೆಸಿಕೊಳ್ಳಬೇಡಿ. ಅವು ಎಷ್ಟೇ ಸರಿಯಾಗಿರಲಿ, ಎಷ್ಟೇ ನಿಜವೇ ಆಗಿರಲಿ, ಅವನ್ನು ಬೆರೆಸಿಕೊಳ್ಳಬೇಡಿ. ನಿಮ್ಮ ಅನುಭವಕ್ಕೆ ಇಳಿಯದೇ ಇರುವುದು ನಿಮ್ಮ ಪಾಲಿಗೆ ವಾಸ್ತವವಲ್ಲ, ಸತ್ಯವಲ್ಲ. ದಿವ್ಯಜ್ಞಾನಿಯಾದ ಬುದ್ಧನೇ ಆಗಲಿ, ಕ್ರಿಸ್ತನೇ ಆಗಲಿ, ಅಥವಾ ಮಹಮ್ಮದನೇ ಆಗಲಿ, ಕಂಡುಕೊಂಡ ಸತ್ಯ ಅವರ ಪಾಲಿನ ಸತ್ಯ ಮಾತ್ರ, ಅದು ನಿಮ್ಮ ಸತ್ಯವಲ್ಲ. ನೀವು ಆ ಎತ್ತರಕ್ಕೆ ತಲುಪಿ ಅದನ್ನು ಸ್ವತಃ ಕಂಡುಕೊಂಡಾಗ ಮಾತ್ರ ಅದು ನಿಮ್ಮ ಸತ್ಯವಾಗುತ್ತದೆ, ಅದುವರೆಗೆ ಅಲ್ಲ. ಆದ್ದರಿಂದ ಕ್ಷಣ ಪ್ರತಿಕ್ಷಣ ಕ್ಷಣ ಪ್ರತಿಕ್ಷಣ ನಿಮ್ಮ ಉಸಿರಾಟದ ಅನುಭವದ ಸತ್ಯವನ್ನು ನಿಮ್ಮ ಶರೀರದ ಚೌಕಟ್ಟಿನೊಳಗೇ ನಿಮ್ಮ ನೇರ ಅನುಭವಕ್ಕೆ ತಂದುಕೊಳ್ಳುತ್ತಾ ಕೆಲಸ ಮಾಡಿ. ಉಸಿರು ಒಳಗೆ ಹೋಯಿತು, ಇದು ಈ ಘಳಿಗೆಯ ಸತ್ಯ. ಉಸಿರು ಹೊರಗೆ ಬಂದಿತು, ಇದು ಈ ಘಳಿಗೆಯ ಸತ್ಯ. ಅದು ಆಳವಾಗಿದ್ದರೆ ಅದು ಆಳವಾಗಿದೆ, ಅದು ಮೇಲು ಮೇಲಿನದಾದರೆ ಮೇಲು ಮೇಲಿನದಾಗಿದೆ. ಆಗ ಧ್ಯಾನದ ವಸ್ತು ಸರ್ವರಿಗೂ ಹೊಂದುವಂಥದ್ದಾಗಿದೆ, ಕೇವಲ ಒಂದು ಮತ ಅಥವಾ ಪಂಥದವರದ್ದಲ್ಲ. ನೀವು ಈಗ ಒಳಬರುತ್ತಿರುವ ಉಸಿರು ಹಿಂದೂಗಳ ಉಸಿರು ಎಂದೋ, ಕ್ರಿಶ್ಚಿಯನ್ನರ ಉಸಿರೆಂದೋ, ಅಥವಾ ಅಮೇರಿಕನ್ನರ ಉಸಿರೆಂದೋ, ರಷ್ಯನ್ನರ ಉಸಿರೆಂದೋ ಹೇಳಲು ಸಾಧ್ಯವಿಲ್ಲ. ಉಸಿರು ಒಳಬರುತ್ತಿದೆ, ಉಸಿರು ಹೊರಹೋಗುತ್ತಿದೆ. ಈ ಧ್ಯಾನದ ವಸ್ತು ಸಾರ್ವತ್ರಿಕ ಸತ್ಯವಾಗಿದೆ. ನೀವು ಈ ವಿಧಿಯನ್ನು ಅಭ್ಯಾಸ ಮಾಡುತ್ತಿದ್ದರೆ ಅದು ನಿಮ್ಮನ್ನು ಬಹಳ ಗಟ್ಟಿಯಾಗಿ ತೋರುವ, ಒತ್ತೊತ್ತಾದ, ಬರೀ ಮೇಲ್ನೋಟಕ್ಕೆ ತೋರುವ ಸತ್ಯದಿಂದ ಹಿಡಿದು ನೀವು ಇಲ್ಲಿರುವ 10 ದಿನಗಳಲ್ಲಿ ದಿನದಿಂದ ದಿನಕ್ಕೆ ಭೇದಿಸಿ ಒಳನುಗ್ಗುತ್ತಾ, ಒಳ ತೂರಿ ಹೋಗುತ್ತಾ, ಬೇರೆ ಬೇರೆ ಮಾಡುತ್ತಾ, ತುಂಡು ತುಂಡಾಗಿ ಕತ್ತರಿಸುತ್ತಾ, ಬದಲಾಗುತ್ತಾ, ಒಂದರಲ್ಲೊಂದು ಕರಗುತ್ತಾ, ಸೂಕ್ಷ್ಮತರ ಸತ್ಯದತ್ತ ಒಯ್ಯುತ್ತದೆ. ದಿನದಿಂದ ದಿನಕ್ಕೆ ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮತರ ಸೂಕ್ಷ್ಮತಮ ವಾಸ್ತವದ ಕಡೆಗೆ ಮುಂದುವರಿಯುತ್ತೀರಿ. ಮತ್ತು ಈ ಸಾಧನೆಯು ನಿಮ್ಮನ್ನು ಎಂಥ ಘಟ್ಟವನ್ನು ತಲುಪಿಸುವುದೆಂದರೆ ನೀವು ನಿಮ್ಮ ಈ ಸ್ಥೂಲ ದೇಹದ ಬಗೆಗಿನ ಅಂತಿಮ ಸತ್ಯವನ್ನು ಅನುಭವದಿಂದ ಮನಗಾಣುತ್ತೀರಿ. ನಿಮ್ಮ ಮನಸ್ಸಿಗೆ ಸಂಬಂಧಿಸಿದ ಚರಮ ಸತ್ಯವನ್ನು ನಿಮ್ಮ ಸ್ವಂತ ಅನುಭವದಿಂದ ಮನದಟ್ಟು ಮಾಡಿಕೊಳ್ಳುತ್ತೀರಿ. ಮತ್ತು ನಿಮ್ಮ ಮನಸ್ಸಿನ ಎಲ್ಲ ವ್ಯಾಪಾರವನ್ನು ನಿಮ್ಮ ಸ್ವಂತ ಅನುಭವದಿಂದ ತಿಳಿದುಕೊಳ್ಳುತ್ತೀರಿ. ಮತ್ತೆ ನೀವು ನಿಮ್ಮ ದೇಹದ ಮತ್ತು ಮನಸ್ಸಿನ ಇಡೀ ವ್ಯಾಪ್ತಿಪೂರ್ತಿ ಅಳೆದುಬಿಡುತ್ತೀರಿ. ಅಂಥ ಕಾಲ ಬಂದಾಗ ನೀವು ದೇಹ ಮನಸ್ಸುಗಳ ಕ್ಷೇತ್ರ ದಾಟಿ ಮೇಲೇರಿ ಹೊಸದೇನನ್ನು ಅನುಭವಕ್ಕೆ ತಂದುಕೊಳ್ಳುತ್ತೀರಿ. ಈ ಅನುಭವವು ಯಾವ ಶಬ್ದಗಳಿಗೂ ಮಾತಿಗೂ ಎಟಕುವುದಿಲ್ಲ. ಈ ಅಂತಿಮ ಸತ್ಯದ ಪ್ರತ್ಯಕ್ಷ ಅನುಭವವೇ ಆಗಬೇಕು. ಇಷ್ಟೆಲ್ಲ ಕ್ರಿಯೆಯು ನಿಮ್ಮನ್ನು ನೀವೇ ತಿಳಿಯಿರಿ ಎಂದು ಹೇಳುವ, ನಿಮ್ಮ ಬಗೆಗಿನ ಎಲ್ಲ ವಾಸ್ತವ ಸತ್ಯವನ್ನು ತಿಳಿಸುವ ಪರಿಪೂರ್ಣ ಕ್ರಿಯೆಯಾಗಿದೆ. ಹೀಗೆ ನಿಮ್ಮನ್ನು ನೀವೇ ತಿಳಿಯುವ ಈ ಕೆಲಸವೇ ಜಗತ್ತಿನ ನಿಯಮವನ್ನು ತಿಳಿಯುವ, ಪ್ರಕೃತಿಯ ನಿಯಮವನ್ನು ತಿಳಿಯುವ, ಪ್ರಕೃತಿಯ ಸರ್ವಕಾಲಿಕ ನಿಯಮಗಳನ್ನು ತಿಳಿಯುವ ಕೆಲಸವಾಗುತ್ತದೆ. ಆಗ ನಿಮ್ಮ ಒಳಗಿನ ವಾಸ್ತವ ಸತ್ಯವನ್ನು ಅನುಭವದ ಮುಖಾಂತರ ತಿಳಿಯುವುದರಿಂದ ಜಗತ್ತನ್ನು ಆಳುವ ಸಾರ್ವಭೌಮ ನಿಯಮವನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೇವೆ. ಇದು ಇಡೀ ಸೃಷ್ಟಿಯ ಜೀವವಿರುವ, ಜೀವವಿಲ್ಲದ ಎಲ್ಲಕ್ಕೂ, ಎಲ್ಲರಿಗೂ ಒಂದೇ ರೀತಿ ಅನ್ವಯವಾಗುವುದೆಂದು ಸ್ಪಷ್ಟವಾಗುತ್ತದೆ. ಈ ಜಗತ್ತನ್ನಾಳುವ ನಿಯಮವು ನಾವು ಈ ಪ್ರಕೃತಿಯ ಈ ನಿಯಮವನ್ನು ಮುರಿದೊಡನೆ ನಮಗೆ ಶಿಕ್ಷೆ ಕೊಡುತ್ತದೆ. ಯಾರೇ ಆಗಲಿ ಈ ನಿಯಮವನ್ನು ಮುರಿದರೆ ಅವರನ್ನು ಕೂಡಲೇ, ಇಲ್ಲೇ, ಈಗಲೇ ದಂಡಿಸುತ್ತದೆ. ನಾವು ಹೀಗೇ ಬದುಕಬೇಕೆಂದು ಈ ನಿಯಮ ಬಯಸುವುದರಿಂದ ನಾವು ಅದಕ್ಕೆ ಅನುಸಾರವಾಗಿ ನಡೆದರೆ ಅದು ನಮಗೆ ಬಹುಮಾನವನ್ನು ಕೊಡಲಾರಂಭಿಸುತ್ತದೆ. ಈ ಮಾತು ನಮ್ಮ ಒಳಗೆ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಆರಂಭಿಸಿದಾಗ ಬಹಳ ಸ್ಪಷ್ಟವಾಗಿ ತಿಳಿಯುತ್ತದೆ. ಈ ಮಣ್ಣಿನ ದೇಹದ ಬಗೆಗಿನ ನಿಜಸ್ಥಿತಿ, ಈ ಮನಸ್ಸಿನ ಬಗೆಗಿನ ನಿಜಸ್ಥಿತಿ ಇವೆರಡೂ ಒಂದಕ್ಕೊಂದು ಜೋಡಿಯಾಗಿ ಪರಸ್ಪರ ಅರ್ಥ ಮಾಡಿಕೊಂಡಾಗ ಇದು ನಿಚ್ಚಳವಾಗುತ್ತದೆ. ಈ ಸಾಧನಾ ವಿಧಿಯು ಹೇಳುವ ರೀತಿಯಲ್ಲಿ ಇದನ್ನು ಗಮನಿಸುತ್ತಲೇ ಇರುವಾಗ ಬೇರೆ ಏನನ್ನೂ ಇದರಲ್ಲಿ ಕಲಸದೆ ಬೆರೆಸದೇ ಇದ್ದಾಗ ಎಲ್ಲವೂ ಸ್ಪಷ್ಟವಾಗುತ್ತಾ ಹೋಗುತ್ತದೆ. ಪ್ರಕೃತಿಯು ತನ್ನನ್ನು ತೆರೆದುಕೊಳ್ಳುತ್ತದೆ, ಇಡೀ ನಿಯಮವು ತನ್ನನ್ನು ಬಿಚ್ಚಿ ತೋರಿಸುತ್ತದೆ. ಈ ವಿಶ್ವದ ಬಗೆಗಿನ, ಜಗತ್ತಿನ ಬಗೆಗಿನ ಸತ್ಯವು ಬಹಳ ಸ್ಪಷ್ಟವಾಗುತ್ತದೆ. ಜಗತ್ತನ್ನು ಆಳುವ ನಿಯಮವು ಬಹಳ ನಿಚ್ಚಳವಾಗುತ್ತದೆ. ಆಗ ಇದರ ಇಚ್ಛೆಯಂತೆ ನಡೆಯುವುದು ಸುಲಭವಾಗುತ್ತದೆ. ಇದು ಬಯಸುವುದು ಹೀಗೆಂದು ಅರ್ಥವಾಗುತ್ತದೆ ಮತ್ತು ಜೀವನವು ಸುಖಮಯವಾಗುತ್ತದೆ, ಶಾಂತಿಯಿಂದ ಕೂಡುತ್ತದೆ, ನೆಮ್ಮದಿ ಸಾಮರಸ್ಯ ನೆಲೆಗೊಳ್ಳುತ್ತದೆ. ಈ ಸಂತೃಪ್ತಿ ಬರೀ ತೋರಿಕೆಯದಲ್ಲ. ದೇಹ, ಮನಸ್ಸು ಮತ್ತು ಇದರ ಜೋಡಿಯಾದ ವ್ಯಕ್ತಿತ್ವ ಇಡೀ ಶಾಂತಿ, ಸಾಮರಸ್ಯ ಮತ್ತು ಸುಖದಿಂದ ತುಂಬುತ್ತದೆ. ಈ ಸಾಧನಾ ವಿಧಿಯ ಗುರಿಯೂ ಇದೆ. ಎಂದರೆ ಕೇವಲ 10 ದಿನಗಳಲ್ಲಿ ನೀವು ಗುರಿಯನ್ನು ಮುಟ್ಟಿಬಿಡುತ್ತೀರೆಂದು ಅರ್ಥವಲ್ಲ. ಆದರೆ ಇದಕ್ಕೆ ಹೇಗೆ ಕೆಲಸ ಮಾಡಬೇಕು ಎಂದು ಈ 10 ದಿನಗಳಲ್ಲಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಕ್ಷಣ ಪ್ರತಿಕ್ಷಣ ಸತ್ಯವನ್ನು ಅನುಭವದಿಂದ ತಿಳಿಯುತ್ತಾ ಇದಕ್ಕೆ ಏನನ್ನೂ ಸೇರಿಸದೆ ಸದಾ ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ಸೂಕ್ಷ್ಮತರ, ಸೂಕ್ಷ್ಮತರದಿಂದ ಸೂಕ್ಷ್ಮತಮದ ಕಡೆ ಹೆಜ್ಜೆಯ ಮೇಲೆ ಹೆಜ್ಜೆಯಿಡುತ್ತಾ ಸಾಗುತ್ತಾ ಹೇಗೆ ನಿಮ್ಮೊಳಗಿನ ಸತ್ಯವನ್ನು ಹುಡುಕಿ ತಿಳಿಯಬೇಕೆಂದು ನಿಮಗೆ ಅರ್ಥವಾಗುತ್ತದೆ. ಮತ್ತು ಹೀಗೆ ಮಾಡಲು ಉಸಿರು ಬಹುಮುಖ್ಯವಾದ ಸಾಧನವಾಗಿದೆ. ಮಂತ್ರಜಪವನ್ನೋ ರೂಪಧ್ಯಾನವನ್ನೋ ಮಾಡಿದರೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದು ಬಹಳ ಸುಲಭವಾಗುತ್ತದೆ ಎಂದು ನಾನೇ ಹೇಳಿದೆ. ನಿಜ. ಆದರೆ ಹೀಗೆ ಜಪ ಅಥವಾ ರೂಪಧ್ಯಾನ ಮಾಡುವಾಗ ಉಸಿರಿನ ಬಗ್ಗೆ ಪೂರ್ತಿ ಮರೆತೇ ಹೋಗುತ್ತದೆ. ಮನಸ್ಸು ಒಂದು ಕಡೆ ನಿಲ್ಲುತ್ತದೆ ಮತ್ತು ಮನಸ್ಸಿನ ಮೇಲುಪದರುಗಳಲ್ಲಿ ಶಾಂತಿಯ ಅನುಭವವೂ ಆಗುತ್ತದೆ. ಆಗ ನಿಮಗೆ ಸಂಬಂಧಿಸಿದ ನಿಮ್ಮ ಬಗೆಗಿನ ಸತ್ಯವನ್ನು ಆಳದವರೆಗೆ ಕಂಡುಹಿಡಿಯುವ ಇಡೀ ಕೆಲಸ ನಿಂತೇ ಹೋಗುತ್ತದೆ. ಏಕೆಂದರೆ ನೀವು ಉಸಿರಿನ ಪ್ರಯೋಜನವನ್ನೇ ಮರೆತು ಬಿಡುತ್ತೀರಿ. ಪರಿಶುದ್ಧ ಉಸಿರು, ಬೇರೇನೂ ಸೇರಿಸದ ಉಸಿರು ನಿಮ್ಮ ಮನಸ್ಸಿನ ಆಳಕ್ಕೆ ಇಳಿಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ಈ ಸಾಧನವನ್ನು, ಈ ಸಲಕರಣೆಯನ್ನು ಈ ಘಟ್ಟದಲ್ಲಿ ಕಳೆದುಕೊಳ್ಳಬೇಡಿ. ಮುಂದೆ ನಿಮಗೆ ಇನ್ನೂ ಕೆಲವು ಸಲಕರಣೆಗಳು ಸಿಗುತ್ತವೆ, ಅವುಗಳ ಸಹಾಯದಿಂದಲೂ ಆಳಕ್ಕೆ ಇಳಿಯಬಹುದು. ಈಗ ಉಸಿರು ನಿಮಗೆ ಬಹಳ ಮುಖ್ಯವಾಗಿದೆ. ಬರೀ ಉಸಿರು, ಶುದ್ಧ ಉಸಿರು. ನೀವು ನಿಮ್ಮ ದೇಹದ ಬಗೆಗೆ ಸತ್ಯವನ್ನು ಕಂಡುಕೊಳ್ಳಬೇಕೆನ್ನಿ. ನಿಜವಾಗಿ ಯಾರಿಗೇ ಆಗಲಿ ತಮ್ಮ ಶರೀರದ ಬಗ್ಗೆ ಏನು ಗೊತ್ತಿದೆ? ಒಬ್ಬರು ಜೀವಶಾಸ್ತ್ರದ ಬಗೆಗೆ ಪುಸ್ತಕಗಳನ್ನು ಓದಿರಬಹುದು, ಶರೀರಶಾಸ್ತ್ರದ ಬಗೆಗೆ ಕೆಲವು ರೇಖಾಚಿತ್ರಗಳನ್ನು, ಚಾರ್ಟ್ಗಳನ್ನು ನೋಡಿರಬಹುದು. ಹಾಗೆಂದರೆ ಅದು ಚೆನ್ನಾಗಿ ತಿಳಿಯಿತೆಂದು ಅರ್ಥವಲ್ಲ. ಅನುಭವದ ಮುಖಾಂತರ ತಿಳಿದಂತೆ ಆಗುವುದಿಲ್ಲ. ಅದು ಕೇವಲ ಬುದ್ಧಿಯ ಮಟ್ಟದ ತಿಳುವಳಿಕೆಯಾಯಿತು. ಅನುಭವದ ಮುಖಾಂತರ ನಮ್ಮ ದೇಹದ ಬಗ್ಗೆ ನಮಗೆ ಹೆಚ್ಚೇನೂ ಗೊತ್ತಿರುವುದಿಲ್ಲ. ದೇಹದ ಹೊರಗಿನ ಅಂಗಾಂಗಗಳು, ಕೈಕಾಲುಗಳು, ಕಣ್ಣು ಇತ್ಯಾದಿ, ಅವು ಹೇಗೆ ಕೆಲಸ ಮಾಡುತ್ತವೆ? ಅವು ನಮ್ಮ ಇಷ್ಟದ ಪ್ರಕಾರ, ನಾವು ಹೇಳಿದಂತೆ, ನಮ್ಮ ಆಜ್ಞೆಗೆ ಅನುಸಾರವಾಗಿ ಕೆಲಸ ಮಾಡುತ್ತವೆ. ಕಣ್ಣನ್ನು ತೆರೆಯಲು ಹೇಳಿದರೆ ಅವು ತೆರೆದುಕೊಳ್ಳುತ್ತವೆ, ಮುಚ್ಚಲು ಹೇಳಿದರೆ ಮುಚ್ಚುತ್ತವೆ. ನಿಮ್ಮ ಕೈಗಳು ಮೇಲೇಳುತ್ತವೆ, ನಿಮ್ಮ ಕಾಲುಗಳು ಮುಂದೆ ಹೋಗುತ್ತವೆ. ಹೀಗೆ ದೇಹದ ಹೊರ ಅಂಗಗಳು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಕೆಲಸ ಮಾಡತೊಡಗುತ್ತವೆ. ಆದರೆ ದೇಹದ ಒಳಗಿನ ಹೃದಯ, ಶ್ವಾಸಕೋಶ, ಮೂತ್ರಜನಕಾಂಗ, ಪಿತ್ತಜನಕಾಂಗ ಇತ್ಯಾದಿ, ಅವು ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನಿಮ್ಮ ಆಣತಿ ಕೇಳಿ ಕೆಲಸ ಮಾಡುವುದಿಲ್ಲ. ನಿಮ್ಮ ಹೃದಯಕ್ಕೆ ಬಡಿತ ನಿಲ್ಲಿಸು ಎಂದರೆ ಅದು ನಿಲ್ಲಿಸುವುದಿಲ್ಲ, ನಿಧಾನವಾಗಿ ಬಡಿ ಎಂದರೆ ಅದು ನಿಧಾನ ಮಾಡುವುದೂ ಇಲ್ಲ, ವೇಗವಾಗಿ ಬಡಿಯಲು ಹೇಳಿದರೂ ಅದು ವೇಗವಾಗುವುದಿಲ್ಲ. ಇವುಗಳ ಮೇಲೆ ನಮ್ಮ ಅಧಿಕಾರ ನಡೆಯುವುದಿಲ್ಲ. ದೇಹದ ಒಳಗಿನ ಈ ಮುಖ್ಯ ಅಂಗಗಳನ್ನು ಪಕ್ಕಕ್ಕಿಡಿ. ಈ ಮಹಾಭೂತಗಳಿಂದ ಆದ ಇಡೀ ರಚನೆ, ಈ ಶರೀರ ರಚನೆ, ಈ ದೇಹ ರಚನೆ ಸಣ್ಣ ಸಣ್ಣ ಪರಮಾಣು ಕಣಗಳಿಂದಾಗಿದೆ. ಪ್ರತಿ ಕಣದಲ್ಲೂ ಏನಾದರೊಂದು ಚಟುವಟಿಕೆ ನಡೆಯುತ್ತಿದೆ. ಪ್ರತಿ ಕ್ಷಣದಲ್ಲೂ ಅಲ್ಲಿ ಏನಾದರೂ ನಡೆಯುತ್ತಲೇ ಇದೆ. ನಮಗೆ ಅದು ಗೊತ್ತಾಗುವುದಿಲ್ಲ, ಏಕೆಂದರೆ ಇದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಈ ಸಾಧನೆಯು ಇದನ್ನು ಅನುಭವದಿಂದ ತಿಳಿಯಲು ಸಹಾಯ ಮಾಡುತ್ತದೆ. ಆದರೆ ಇದರ ಮೇಲೆ ನಮಗೆ ಯಾವ ಹತೋಟಿಯೂ ಇಲ್ಲ. ಅದು ತನಗೆ ತಾನೇ ಸಹಜವಾಗಿ ನಡೆಯುತ್ತಿದೆ. ಈ ಶರೀರದ ಮೇಲೆ ಉದ್ದೇಶಪೂರ್ವಕವಾಗಿಯೂ ಮತ್ತು ತನಗೆ ತಾನೇ ಕೂಡ ಏನೂ ಆಗುತ್ತಿರುತ್ತದೆ. ಆದರೆ ತನಗೆ ತಾನೇ ನಡೆಯುತ್ತಿರುವ ದೇಹದೊಳಗಿನ ಚಟುವಟಿಕೆ ನಮಗೆ ಏನೂ ಗೊತ್ತಾಗುವುದಿಲ್ಲ. ಅವು ತಮಗೆ ತಾವೇ ಆಗುತ್ತಿವೆ. ಅದರ ಮೇಲೆ ನಮಗೆ ಯಾವ ಹತೋಟಿಯೂ ಇಲ್ಲ. ಸಮ್ಯಕ್ ಜ್ಞಾನಿಯಾದ ಈತ ಶರೀರದ ಮಿತಿಯೊಳಗೆ ನಡೆಯುವ ಕ್ರಿಯೆಯನ್ನು ಅರಿಯಲು, ಅನುಭವದ ಮುಖಾಂತರ ತಿಳಿಯಲು ಸಹಾಯ ಮಾಡುವ ಸಾಧನವನ್ನು ತೋರಿಸಿಕೊಟ್ಟ. ಈ ಸಾಧನ ಉಸಿರು. ಉದಾಹರಣೆಗೆ, ಈ ದಡದಲ್ಲಿ ವಾಸಿಸುತ್ತಿರುವ ಒಬ್ಬಾತನಿಗೆ ಇಲ್ಲಿಯ ವಿಷಯಗಳು ಹೆಚ್ಚು ಕಡಿಮೆ ಎಲ್ಲ ಗೊತ್ತು. ಏಕೆಂದರೆ ಇವನು ಇಲ್ಲಿ ವಾಸಿಸುತ್ತಾನೆ, ಇಲ್ಲಿ ಇದ್ದಾನೆ. ಇನ್ನೊಬ್ಬ ಈ ದಡವನ್ನು ದಾಟಿ ನದಿಯ ಆಚೆ ದಡಕ್ಕೆ ಹೋಗಿ ಮತ್ತೆ ಬರುತ್ತಾನೆ ಮತ್ತು ಆಚೆ ದಡದ ಬಗ್ಗೆ ಬಹಳ ಹೊಗಳಿ ಹೇಳುತ್ತಾನೆ. ಓಹೋ, ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಆಗ ಬೇರೆಯವರಿಗೂ ಅಲ್ಲಿ ಹೋಗುವ ಆಸೆಯಾಗುತ್ತದೆ, ಅದನ್ನು ನೋಡುವ ಇಷ್ಟವಾಗುತ್ತದೆ. ಆದರೆ ಆತ ಈ ದಡದಲ್ಲೇ ಕೈಜೋಡಿಸಿ ಕುಳಿತುಕೊಂಡು, ಕಣ್ಣೀರು ತುಂಬಿಕೊಂಡು, ಗಂಟಲು ಕಟ್ಟಿಸಿಕೊಂಡು, ಬೇಡಿಕೊಳ್ಳಲು, ಹಾತೊರೆಯಲು, ಅಳಲು ತೊಡಗುತ್ತಾನೆ. ಏ ಆಚೆ ದಡವೇ, ದಯವಿಟ್ಟು ಇಲ್ಲಿ ಬಾ, ಇಲ್ಲಿ ಬಾ, ನಾನು ನಿನ್ನನ್ನು ನೋಡಬಯಸುತ್ತೇನೆ, ನಿನ್ನೊಟ್ಟಿಗೆ ಸಂತೋಷವಾಗಿರಲು ಇಷ್ಟಪಡುತ್ತೇನೆ. ನಾನು ಅಲ್ಲಿ ಬರಲಾರೆ, ನೀನು ಬಾ. ಎಂದರೆ ಇವನು ಜೀವನವಿಡೀ ಗೋಳಾಡುತ್ತಿರಬಹುದು, ಏಕೆಂದರೆ ಇದು ನಡೆಯಲು ಸಾಧ್ಯವಿಲ್ಲ, ಇದು ನಡೆಯದು. ಯಾರಾದರೂ ಆ ದಡವನ್ನು ನೋಡಬಯಸಿದರೆ ಈ ದಡವನ್ನು ಬಿಟ್ಟು ನದಿಯನ್ನು ದಾಟಿ ಆ ದಡಕ್ಕೆ ಹೋಗಬೇಕು. ಎಷ್ಟು ಸುಲಭ! ಆ ದಡವನ್ನು ತಲುಪಿ ಅದರ ಆನಂದವನ್ನು ಸವಿಯಲು ನಮಗೆ ಆ ದಡಕ್ಕೆ ಹೋಗಲು ಒಂದು ಸೇತುವೆ ಬೇಕು. ಉಸಿರು ಈ ಸೇತುವೆಯ ಕೆಲಸ ಮಾಡುತ್ತದೆ. ಪರಿಚಯವಿರುವ ಶರೀರದ ಈ ಕ್ಷೇತ್ರದ ಜೊತೆ ಪರಿಚಯವಿಲ್ಲದ ಆದರೆ ಎಲ್ಲಿ ನಿರಂತರ ಚಟುವಟಿಕೆ ನಡೆಯುತ್ತದೋ ಅಲ್ಲಿಗೆ ಸಹಜವಾಗಿ ಬಂದು ಹೋಗುತ್ತಿರುವ ಉಸಿರು ಸಂಪರ್ಕ ಜೋಡಿಸುತ್ತದೆ. ಉಸಿರಾಟದ ಕ್ರಿಯೆಯೊಂದೇ ನಾವೇ ಬೇಕೆಂದು ಮಾಡಲೂಬಹುದು, ಬೇಡೆಂದು ನಿಲ್ಲಿಸಲೂಬಹುದಾದ ಶರೀರದ ಕ್ರಿಯೆ. ಉದ್ದೇಶಪೂರ್ವಕ ಆಳವಾಗಿ ಬೇಕೆಂದರೆ ಆಳವಾಗಿ ಉಸಿರಾಡಬಹುದು, ಕೇವಲ ಮೇಲುಮೇಲೆ ಹಗುರಾಗಿ ಉಸಿರಾಡಬೇಕೆಂದರೆ ಹಾಗೂ ಆಗಬಹುದು. ಉಸಿರಾಟವನ್ನು ನಿಲ್ಲಿಸಿಯೇ ಬಿಡಬೇಕೆಂದರೂ ಒಂದು ಅರ್ಧ ನಿಮಿಷದವರೆಗೆ ನಿಲ್ಲಿಸಿಯೂ ಬಿಡಬಹುದು. ಯಾವ ಆಜ್ಞೆಯನ್ನು ಕೊಡದೆಯೂ ಅದು ಸಹಜವಾಗಿ ಅದರ ಪಾಡಿಗೆ ಒಳಬರುತ್ತಿದೆ, ಹೊರಹೋಗುತ್ತಿದೆ, ಒಳಬರುತ್ತಿದೆ, ಹೊರಹೋಗುತ್ತಿದೆ. ಹೀಗೆ ಅದು ಎರಡೂ ರೀತಿ ಕೆಲಸ ಮಾಡುತ್ತಿದೆ. ಹಾಗೆಂದೇ ನಮಗೆ ಉಸಿರು ಪ್ರಯೋಜನಕ್ಕೆ ಬರುತ್ತದೆ, ಮತ್ತು ಈ ಉಸಿರಾಟದ ಸಹಾಯದಿಂದ ಈ ಶರೀರದ ಇನ್ನೊಂದು ದಡದಲ್ಲಿನ ಸತ್ಯವನ್ನು ತಲುಪಲು ಸಾಧ್ಯವಾಗುತ್ತದೆ. ನೀವು ಇದನ್ನೇ ಮಾಡಲು ಶುರು ಮಾಡಿದ್ದೀರಿ. ಈ 10 ದಿನಗಳ ಅವಧಿಯಲ್ಲಿ ಈ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟ ಇನ್ನೂ ಹಲವು ಸತ್ಯಗಳು ತಾವಾಗಿ ತೋರಿಬರುತ್ತವೆ. ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಅವುಗಳನ್ನು ಒಪ್ಪಿಕೊಳ್ಳಿ. ಈ ಪ್ರವಚನಗಳಲ್ಲಿ ಹೇಳಲಾಗುತ್ತಿದೆ ಎಂಬ ಕಾರಣಕ್ಕಾಗಲಿ, ನಿಮ್ಮ ಆಚಾರ್ಯರು ಹೇಳುತ್ತಾರೆಂಬ ಕಾರಣಕ್ಕಾಗಲಿ, ಯಾವುದೇ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ ಎಂಬ ಕಾರಣಕ್ಕಾಗಲಿ, ಯಾವುದೇ ವಿಜ್ಞಾನಿ ಹೇಳಿದ್ದಾನೆಂಬ ಕಾರಣಕ್ಕಾಗಲಿ, ಅಥವಾ ಬುದ್ಧನೇ ಸ್ವತಃ ಹೇಳಿದ್ದಾನೆಂಬ ಕಾರಣಕ್ಕಾಗಲಿ ಅಲ್ಲ, ನಿಮ್ಮದೇ ಸ್ವಂತ ಅನುಭವದಿಂದ, ಕ್ಷಣ ಪ್ರತಿಕ್ಷಣ ಕ್ಷಣ ಪ್ರತಿಕ್ಷಣದ ಸ್ವಂತ ಅನುಭವದಿಂದ. ಇದಕ್ಕೆ ನಿಮಗೆ ಉಸಿರಾಟ ಸಹಾಯ ಮಾಡುತ್ತದೆ. ಮತ್ತೆ ಬಹಳ ಬೇಗನೆ ಇದೇ ಉಸಿರಾಟದ ಕ್ರಿಯೆ ಮನಸ್ಸನ್ನು ಪರಿಶೋಧಿಸಲು, ಪರೀಕ್ಷಿಸಿ ತಿಳಿಯಲು ಸಹಾಯ ಮಾಡುತ್ತದೆಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಆರಂಭದ ಹಂತದಲ್ಲಿ ಉಸಿರಾಟದ ಕೆಲಸ ಬರೀ ದೇಹಕ್ಕೆ ಸಂಬಂಧಿಸಿದ್ದು, ಉಸಿರು ಬರುತ್ತಿದೆ ಹೋಗುತ್ತಿದೆ ಎನಿಸುತ್ತದೆ. ಆದರೆ ಬಲುಬೇಗ ನಿಮಗೆ ಇದಕ್ಕೂ ಮನಸ್ಸಿಗೂ ಬಹಳ ಸಂಬಂಧವಿದೆ, ಮತ್ತು ಮನಸ್ಸಿನ ಕೊಳೆಯಾದ ವಿಕಾರಗಳಿಗೂ ನಕಾರಾತ್ಮಕ ಭಾವನೆಗಳಿಗೂ ಎಷ್ಟು ಸಂಬಂಧವಿದೆ ಎಂದು ತಿಳಿಯತೊಡಗುತ್ತದೆ. ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಮನಸ್ಸು ಯಾವಾಗ ಸಿಟ್ಟು, ದ್ವೇಷ, ದುರ್ಭಾವನೆ, ವೈರ, ಕಾಮ, ಭಯ ಇತ್ಯಾದಿ ಯಾವುದೇ ವಿಕಾರಗಳಿಗೆ ತುತ್ತಾಗುತ್ತದೋ, ಅವುಗಳಲ್ಲಿ ಹೊರಳಾರಂಭಿಸುತ್ತದೋ, ಆಗ ಉಸಿರಾಟ ತನ್ನ ಸಹಜತೆಯನ್ನು ಕಳೆದುಕೊಳ್ಳುತ್ತದೆ ಎಂದು ನೀವು ಅರಿಯತೊಡಗುತ್ತೀರಿ. ಉಸಿರಾಟದ ವ್ಯತ್ಯಾಸವಾಗುತ್ತದೆ, ಅದು ಸ್ವಲ್ಪ ಭಾರವು, ಸ್ವಲ್ಪ ಚುರುಕು ಆಗುತ್ತದೆ, ಮತ್ತು ಆ ವಿಕಾರ ಹೊರಟು ಹೋದ ಮೇಲೆ ಮತ್ತೆ ಉಸಿರಾಟ ಎಂದಿನಂತೆಯೇ ಸಹಜವಾಗುವುದು ನಿಮಗೆ ಗೊತ್ತಾಗುತ್ತದೆ. ಉಸಿರಾಟ ಮತ್ತು ಮನಸ್ಸಿಗೆ ಬಹಳ ಬಲವಾದ ಸಂಬಂಧವಿದೆ, ಮತ್ತು ಮನಸ್ಸಿನ ವಿಕಾರಗಳಿಗೂ ಸಹ ಬಹಳ ಬಲವಾದ ಸಂಬಂಧವಿದೆ. ಈ ಸತ್ಯ ಸ್ಪಷ್ಟವಾಗುತ್ತಾ ಆಗುತ್ತಾ ಹೋಗುತ್ತದೆ. ನೀವು ಇಲ್ಲಿ ಬಂದಿರುವುದು ನಿಮ್ಮ ದಿನನಿತ್ಯದ ಸಮಸ್ಯೆಯಾದ ಮನಸ್ಸಿನ ವಿಕಾರಗಳು ಆರಂಭವಾಗುವ ಮೂಲವನ್ನು ಹುಡುಕಲಿಕ್ಕಾಗಿ. ಉಸಿರು ನಿಮಗೆ ಸಮಸ್ಯೆಯಾಗಿರುವ ಈ ಮನೋವಿಕಾರಗಳು ಹುಟ್ಟುವ ಮನಸ್ಸಿನ ಆಳಕ್ಕೆ ತಲುಪಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸಿನ ಬಗೆಗಿನ ವಾಸ್ತವತೆಯನ್ನು, ನಿಜವಾದ ವಿಷಯವನ್ನು ತಿಳಿಯಲು, ಪರೀಕ್ಷಿಸಿ ತಿಳಿಯಲು ಕೂಡ ಸಹಾಯ ಮಾಡುತ್ತದೆ. ಇಡೀ ದಿನ ಆಳವಾಗಿಯೋ ಹಗುರವಾಗಿಯೋ ಉಸಿರು ಒಳಬರುತ್ತಿದೆ, ಹೊರಹೋಗುತ್ತಿದೆ, ಉಸಿರು ಒಳಬರುತ್ತಿದೆ, ಹೊರಹೋಗುತ್ತಿದೆ ಎನ್ನುವ ಈ ಮಣ್ಣಿನ ದೇಹಕ್ಕೆ ಸಂಬಂಧಿಸಿದ ನಿಜಸ್ಥಿತಿಯನ್ನು ಗಮನಿಸುತ್ತಾ ಇದ್ದೀರಿ. ಈ ಉಸಿರು ಎಡಹೊಳ್ಳೆಯಿಂದ ಬರುತ್ತಿದೆ, ಉಸಿರು ಬಲಹೊಳ್ಳೆಯಿಂದ ಬರುತ್ತಿದೆ ಅಥವಾ ಎರಡೂ ಹೊಳ್ಳೆಗಳಿಂದ ಬಂದು ಹೋಗುತ್ತಿದೆ, ಅದನ್ನೇ ನೀವು ನೋಡುತ್ತೀರಿ. ಇದು ನಮ್ಮ ದೇಹಕ್ಕೆ ಸಂಬಂಧಿಸಿದ ಸತ್ಯಾಂಶದ ಅರಿವು. ಈ ದಿನ ಮತ್ತು ನಾಳೆ ಇಡೀ ದಿನ ಇನ್ನೂ ಸ್ವಲ್ಪ ಆಳದಲ್ಲಿ ಸೂಕ್ಷ್ಮವಾಗಿ ಈ ಶರೀರದಲ್ಲಿ ಏನು ಚಟುವಟಿಕೆ ನಡೆಯುತ್ತಿದೆ ಎಂದು ಅನುಭವದ ಮೂಲಕ ತಿಳಿಯತೊಡಗುತ್ತೀರಿ. ಇದು ಯಾವಾಗಲೂ ಹೀಗೇ ನಡೆಯುತ್ತಿದೆ, ಆದರೆ ಇದನ್ನು ಅನುಭವಕ್ಕೆ ತಂದುಕೊಳ್ಳುತ್ತಿರಲಿಲ್ಲ. ಈಗ ನೀವು ಇದನ್ನು ಅನುಭವಿಸಿ ತಿಳಿಯುತ್ತೀರಿ. ಸಾಧನೆಯ ಈ ಘಟ್ಟದಲ್ಲಿ ಈ ಪರೀಕ್ಷೆ ಮಾಡಿ ತಿಳಿಯುವ ಕೆಲಸ ಶರೀರದ ಈ ಸಣ್ಣ ಜಾಗದಲ್ಲಿ ನಡೆಯಬೇಕು. ಇಷ್ಟೇ ಮಿತಿಯ ಜಾಗ. ಮೇಲ್ತುಟಿಯ ಮೇಲಿನಿಂದ ಹಿಡಿದು ಮೂಗಿನ ಹೊಳ್ಳೆಗಳವರೆಗಿನ ಭಾಗ. ನಿಮ್ಮ ಇಡೀ ಗಮನವನ್ನು ಮೂಗಿನ ಹೊಳ್ಳೆಗಳ ಬಾಗಿಲಲ್ಲಿ ಮತ್ತು ಹೊಳ್ಳೆಗಳೊಳಗಿನ ಓಣಿಯಲ್ಲಿ ಇಡಬೇಕು. ಉಸಿರು ಈ ಜಾಗದಲ್ಲಿ ಹರಿದಾಡುವುದನ್ನು ಗಮನಿಸಬೇಕು. ಈ ರೀತಿ ಗಮನವಿಡುವ ಜಾಗ ಚಿಕ್ಕದಾದಷ್ಟು ಮನಸ್ಸು ಬಹಳ ಚುರುಕಾಗುತ್ತಾ, ಸೂಕ್ಷ್ಮವಾಗುತ್ತಾ, ಹೆಚ್ಚು ಹೆಚ್ಚು ಸಂವೇದನಶೀಲವಾಗುತ್ತಾ ಹೋಗುವುದನ್ನು ನೀವು ಗಮನಿಸುತ್ತೀರಿ. ಮನಸ್ಸಿಗೆ ಹೆಚ್ಚು ಹೆಚ್ಚು ಸೂಕ್ಷ್ಮ ಸತ್ಯಗಳು ಅನುಭವಕ್ಕೆ ಬರತೊಡಗುತ್ತವೆ. ನಾವು ಗಮನಿಸುವ ಜಾಗ ವಿಶಾಲವಾಗಿದ್ದರೆ, ದೊಡ್ಡದಾಗಿದ್ದರೆ ಮನಸ್ಸು ಅಷ್ಟು ಸುಲಭವಾಗಿ ಚುರುಕಾಗುವುದಿಲ್ಲ. ಅದಕ್ಕೆ ಈ ಜ್ಞಾನಿಯು ನಾವು ಸಣ್ಣ ಜಾಗದಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದ. ಇನ್ನು ಒಂದೆರಡು ದಿನಗಳಲ್ಲಿ ನೀವು ಈ ಜಾಗವನ್ನು ಇನ್ನೂ ಕಿರಿದು ಮಾಡಿಕೊಳ್ಳಲಿದ್ದೀರಿ. ಜಾಗ ಕಿರಿದಾದಷ್ಟು ಅರಿವು ತೀಕ್ಷ್ಣವಾಗುತ್ತಾ, ಮನಸ್ಸು ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ಮನಸ್ಸು ಚುರುಕಾಗುತ್ತಾ ಸೂಕ್ಷ್ಮ ಸತ್ಯಗಳನ್ನು ಅನುಭವಕ್ಕೆ ತಂದುಕೊಳ್ಳುತ್ತದೆ. ಇಂದು ರಾತ್ರಿ ಮತ್ತು ನಾಳೆ ನಿಮ್ಮ ಅನುಭವಕ್ಕೆ ಬರತೊಡಗುತ್ತದೆ, ಅಥವಾ ಈಗಾಗಲೇ ಈ ದಿನವೇ ನಿಮ್ಮ ಅನುಭವಕ್ಕೆ ಬರುತ್ತಿರಲೂಬಹುದು. ಅದು ನಿಮ್ಮ ಉಸಿರು ತಾಗುವ ಅಥವಾ ಮುಟ್ಟುವ ಅನುಭವ, ಒಳಬರುವ ಉಸಿರಿನ ಸ್ಪರ್ಶದ ಅನುಭವ, ಹೊರಹೋಗುವ ಉಸಿರಿನ ತಾಗುವ ಅನುಭವ. ಈ ಮಿತಿಯೊಳಗೆ ಎಲ್ಲಾದರೂ ಸರಿ. ಅದು ಎಲ್ಲ ಕಡೆ ಮುಟ್ಟುವ ಅಗತ್ಯವಿಲ್ಲ. ಹೊಳ್ಳೆಗಳ ಒಳಗೋಡೆಗಳ ಮೇಲೆ ಎಲ್ಲಾದರೂ, ಅಥವಾ ಹೊಳ್ಳೆಗಳ ಹೊರ ಉಂಗುರಗಳ ಮೇಲೆ ಎಲ್ಲಾದರೂ, ಅಥವಾ ಹೊಳ್ಳೆಗಳಡಿ ಮೇಲ್ತುಟಿಯ ಮೇಲೆ ಎಲ್ಲಾದರೂ ಮುಟ್ಟುತ್ತಿರಬಹುದು. ಇಷ್ಟೇ ಜಾಗದ ಮಿತಿಯೊಳಗೆ ಎಲ್ಲಾದರೂ ನಿಮಗೆ ಮುಟ್ಟುವ ಅನುಭವವಾಗಬಹುದು. ನೀವು ಅದನ್ನು ಕೇವಲ ಅರಿಯುತ್ತಿದ್ದೀರಿ ಅಷ್ಟೇ. ಮಾಡಬೇಕಾದದ್ದು ಇನ್ನು ಏನೂ ಇಲ್ಲ. ಇಡೀ ಧ್ಯಾನವಿಧಿ ಬರೀ ಎಚ್ಚರಿಕೆಯಿಂದ ನೋಡುವುದು ಅಷ್ಟೇ. ನಿಮ್ಮ ಅನುಭವಕ್ಕೆ ಬರುವ ಉಸಿರಿನ ಸ್ಪರ್ಶವನ್ನು ತಿಳಿಯುವುದು, ಮುಟ್ಟುತ್ತಿದೆ ಅಷ್ಟೇ. ನಿಮ್ಮ ಅರಿವಿಗೆ ಬರದೇ ಇದ್ದರೆ ನನಗೆ ಅನುಭವಕ್ಕೆ ಬರುತ್ತಿಲ್ಲ ಎಂಬ ಅರಿವು ಅಷ್ಟೇ. ಉಸಿರು ಒಳಗೆ ಬರುತ್ತಿದೆ, ಹೊರಗೆ ಹೋಗುತ್ತಿದೆ, ಇದನ್ನು ಅರಿಯುತ್ತಿದ್ದೀರಿ. ಆದರೆ ಈಗ ಇನ್ನು ಸ್ಪರ್ಶಕ್ಕೆ ಮಹತ್ವ ಕೊಡಿ. ಮತ್ತೆ ನಾಡಿದ್ದು ನೀವು ಇನ್ನೂ ಸೂಕ್ಷ್ಮವಾದ ಸತ್ಯವನ್ನು ಅನುಭವಕ್ಕೆ ತಂದುಕೊಳ್ಳುವಿರಿ. ಅದರಾಚೆಗಿನ ದಿನ ಇನ್ನೂ ಸೂಕ್ಷ್ಮವಾದ ಸತ್ಯ. ಹೀಗೆ ನೀವು ಸ್ಥೂಲ ಸತ್ಯದಿಂದ ಸೂಕ್ಷ್ಮ ಸತ್ಯ, ಯಾವುದು ನಿಮ್ಮ ಸ್ಥೂಲ ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದೆಯೋ ಆ ಸತ್ಯದ ಕಡೆಗೆ, ಸೂಕ್ಷ್ಮ ಸತ್ಯದಿಂದ ಸೂಕ್ಷ್ಮತರ ಸತ್ಯದ ಕಡೆಗೆ, ಸೂಕ್ಷ್ಮತರ ಸತ್ಯದಿಂದ ಸೂಕ್ಷ್ಮತಮ ಸತ್ಯದ ಕಡೆಗೆ ಹೋಗುತ್ತೀರಿ. ಈ ದಿನ ನಿಮ್ಮ ಮನಸ್ಸನ್ನು ಗಮನಿಸಿ ಎಂದು ಯಾರೂ ನಿಮಗೆ ಹೇಳಲಿಲ್ಲ. ಆದರೆ ಯಾವ ಉದ್ದೇಶವೂ ಇಲ್ಲದೆ ನೀವು ನಿಮ್ಮ ಮನಸ್ಸನ್ನು ಗಮನಿಸಲು ಶುರು ಮಾಡಿದ್ದೀರಿ. ನೀವು ನನ್ನ ಮನಸ್ಸು ಹೇಗಿದೆ ನೋಡು ಎಂದು ನೋಡಿದಿರಿ. ಉಸಿರಾಟವನ್ನು ನೋಡಲಷ್ಟೇ ನಿಮಗೆ ಹೇಳಲಾಯಿತು. ನೀವು ಕೇವಲ ಒಂದೆರಡು ಉಸಿರು ನೋಡಿದಿರಿ. ಮತ್ತೆ ಹೋಯಿತು, ಈ ಮನಸ್ಸು ಎಲ್ಲೋ ಓಡಿಹೋಯಿತು. ಬಹಳ ಹೊತ್ತಾದ ಮೇಲೆ ನಿಮ್ಮ ಅರಿವಿಗೆ ಬಂತು, ಓಹೋ ಅದು ಎಲ್ಲಿ ಹೋಯಿತು? ನಾನು ಇಲ್ಲಿ ನನ್ನ ಉಸಿರನ್ನು ಗಮನಿಸಲು ಕುಳಿತಿದ್ದೇನೆ, ಅದೆಲ್ಲಿ ಹೋಯಿತು? ಮತ್ತೆ ಒಂದೋ ಎರಡೋ ಉಸಿರನ್ನು ನೋಡಿದೊಡನೆ ಅದು ಮತ್ತೆ ಎಲ್ಲೋ ಹೊರಟು ಹೋಯಿತು. ನಿಮಗೆ ಪುನಃ ಗೊತ್ತಾಯಿತು, ನೀವು ಅದನ್ನು ಹಿಂದಕ್ಕೆ ತಂದಿರಿ. ಅಷ್ಟೇ ಅಲ್ಲ, ಈ ಚಂಚಲ ಮನಸ್ಸು ಓಡುವುದನ್ನು ಕಂಡಾಗ ಈ ಚಪಲ ಮನಸ್ಸಿನ ಮೇಲೆ ಸಿಟ್ಟಾಗುವಿರಿ. ಇದೆಂಥ ಮನಸ್ಸು ನನ್ನದು, ಬರೀ ಗಮನಿಸಬೇಕಾದಷ್ಟೇ, ಹೇಗೂ ಉಸಿರಾಟದ ವ್ಯಾಯಾಮವಲ್ಲ. ಹಾಗೇನಾದರೂ ಆಗಿದ್ದರೆ ದೇಹಕ್ಕೆ ಆಯಾಸವೂ ಆಗುತ್ತಿತ್ತು. ಉಸಿರಾಟ ನಡೆಯುತ್ತಿದೆ ಮತ್ತು ನಿಮ್ಮ ಕೆಲಸ ಕೇವಲ ಅದನ್ನು ಮನಸ್ಸಿಟ್ಟು ಗಮನಿಸುವುದು. ಅದು ತನಗೆ ತಾನೇ ನಡೆಯುತ್ತಿದೆ. ನೀವು ಒಂದು ನದಿಯ ದಡದಲ್ಲಿ ಕುಳಿತಿದ್ದೀರಿ, ನದಿ ಹರಿಯುತ್ತಿದೆ, ನೀವು ಕೇವಲ ಗಮನಿಸಬೇಕಷ್ಟೆ. ಆದರೂ ಈ ಮನಸ್ಸು ಇಷ್ಟು ಸುಲಭವಾದ ಕೆಲಸವನ್ನು ಮಾಡಲಾರದು. ನಿಮಗೆ ಬಹಳ ನಿರಾಸೆಯಾಗುತ್ತದೆ, ನಿಮಗೆ ಬಹಳ ನಿರಾಸೆಯಾಗುತ್ತದೆ, ನಿಮಗೆ ಬಹಳ ತಳಮಳವಾಗುತ್ತದೆ, ಸಿಟ್ಟು ಬರುತ್ತದೆ. ಓಹೋ, ಬೇಡ ಬೇಡ, ಇದು ಈ ಸಾಧನೆಗೆ ವಿರುದ್ಧ ಹೋದಂತೆ. ಇದು ನಿಮ್ಮ ಮನಸ್ಸಿನ ಹಳೆಯ ಅಭ್ಯಾಸಬಲ. ಮನಸ್ಸಿಗೆ ಇಷ್ಟವಾಗದೇ ಇರುವುದು ಏನೋ ನಡೆಯಿತು. ನೀವು ಪ್ರತಿಕ್ರಿಯೆ ಮಾಡಿದಿರಿ, ಉದ್ವೇಗದಿಂದ ಪ್ರತಿಕ್ರಿಯೆ ಮಾಡಿದಿರಿ, ಸಿಡುಕಿದಿರಿ, ವಿಕಾರಕ್ಕೆ ಒಳಗಾದಿರಿ, ಮತ್ತೆ ಇಲ್ಲೂ ಅದನ್ನೇ ಮಾಡಲು ಆರಂಭಿಸಿದಿರಿ. ಈಗ ನೀವು ಮನಸ್ಸನ್ನು ಒಂದು ಕಡೆ ನಿಲ್ಲಿಸಬೇಕೆಂದು ಇಷ್ಟಪಟ್ಟಿರಿ, ಆದರೆ ನೋಡಿ, ಇದು ನಿಲ್ಲುತ್ತಲೇ ಇಲ್ಲ. ಇದರಿಂದ ನೀವು ಪ್ರತಿಕ್ರಿಯೆ ಮಾಡಲು ಶುರು ಮಾಡಿದಿರಿ. ಓ ಬೇಡ ಬೇಡ, ಈ ವಿಧಿ ನೀವು ಇರುವುದನ್ನು ಇರುವಂತೆಯೇ ಸ್ವೀಕರಿಸಬೇಕು ಎಂದು ಬಯಸುತ್ತದೆ. ಈಗ ಮನಸ್ಸು ಓಡಿಹೋಯಿತು. ಈ ಘಳಿಗೆಯಲ್ಲಿ ನನ್ನ ಈ ಮನಸ್ಸು ಓಡಿಹೋಗಿದೆ. ನಗುತ್ತಾ ಒಪ್ಪಿಕೊಳ್ಳಿ, ಅದು ಓಡಿಹೋಗಿದೆ. ಆದರೇನಾಯಿತು, ಉಸಿರಾಟವಂತೂ ಇದ್ದೇ ಇದೆಯಲ್ಲ. ಉಸಿರಾಟಕ್ಕೆ ಬನ್ನಿ, ಉಸಿರಾಟಕ್ಕೇ ಬನ್ನಿ, ಬಹಳ ಬೇಗನೆ ನಿಮಗೆ ತಿಳಿಯುತ್ತದೆ. ಅದೆಂದರೆ ನೀವು ಮನಸ್ಸು ಓಡಿಹೋಗಿದೆ ಎಂಬ ನಿಜ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡೊಡನೆ ಅದನ್ನು ನೀವೇನು ಉಸಿರಿನ ಕಡೆ ಎಳೆದು ತರಬೇಕಿಲ್ಲ. ಅದು ಬಂದುಬಿಡುತ್ತದೆ, ತಾನಾಗಿಯೇ ಬಂದುಬಿಡುತ್ತದೆ. ನೀವು ನಿಜ ಸ್ಥಿತಿಯನ್ನು ಸ್ವೀಕರಿಸಿ, ಅಷ್ಟೇ, ಅದು ಉಸಿರಿಗೆ ಹಿಂತಿರುಗುತ್ತದೆ. ನೀವೀಗ ನಿಮ್ಮ ಮನಸ್ಸನ್ನು ಗಮನಿಸಲು ಆರಂಭಿಸಿದಿರಿ, ಅದರ ಸ್ವಭಾವವನ್ನು ತಿಳಿಯಲು ಆರಂಭಿಸಿದಿರಿ. ಎಂಥ ನುಸುಳಿ ಹೋಗುವ, ಅಲೆಯುವ, ಮಿಣುಕಿ ಮಾಯವಾಗುವ ಮನಸ್ಸು! ಮತ್ತೊಂದು ಸತ್ಯ, ಇದು ಅಲೆಯುವುದು ಎಲ್ಲಿ? ಓ, ಎಷ್ಟೋ ವಿಷಯಗಳಲ್ಲಿ. ಇದರ ದಿನಚರಿ ಇಡಲು ಆಗುವುದಿಲ್ಲ, ಇಲ್ಲಂತೂ ದಿನಚರಿ ಬರೆಯಲು ಬಿಡುವುದಿಲ್ಲ. ಇಲ್ಲಿ ಬರೆಯಲು ಬಿಟ್ಟಿದ್ದರೂ ಎಂದೇ ಎನ್ನಿ, ಇಲ್ಲ, ಅದು ಸಾಧ್ಯವೇ ಇಲ್ಲ. ಮನಸ್ಸು ಎಲ್ಲಿ ಅಲೆದಾಡಿತು ಎಂದು ಯಾರಿಗೂ ಬರೆದಿಡಲು ಸಾಧ್ಯವಿಲ್ಲ. ಪ್ರತಿ ಕ್ಷಣ ಒಮ್ಮೆ ಎಲ್ಲೋ ಆಕಾಶಕ್ಕೆ ಹಾರುತ್ತದೆ ಅಥವಾ ಬೇರೆ ಯಾವುದೋ ಲೋಕದಲ್ಲೇ ಇರುತ್ತದೆ. ಇದನ್ನು ಖಂಡಿತ ಬರೆದಿಡಲಾಗುವುದಿಲ್ಲ. ಆದರೂ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಕೇವಲ ಎರಡೇ ಜಾಗಗಳಲ್ಲಿ ಅದು ಅಲೆಯುತ್ತದೆ. ಒಂದು ಕಳೆದು ಹೋದ ಕಾಲದ ನೆನಪಿನಲ್ಲಿ, ಇನ್ನೊಂದು ಮುಂದೆ ಬರಲಿರುವ ಭವಿಷ್ಯದಲ್ಲಿ. ನಿಮ್ಮ ಮನಸ್ಸಿನಲ್ಲಿ ಇದೋ ಅದೋ ಯಾವುದಾದರೊಂದು ಕಳೆದು ಹೋದ ನೆನಪು ಬಂದಿತೆನ್ನಿ. ಈಗ ಆ ಘಟನೆಯ ನೆನಪು, ಮತ್ತೊಮ್ಮೆ ಮತ್ತೊಂದು ನೆನಪು. ಆದರೆ ಯಾವುದೋ ಘಟನೆ ಹೀಗಾಯಿತು ಹಾಗಾಯಿತು, ಓ ಇಂಥವರು ನನಗೆ ಹೀಗೆ ಅಪಮಾನ ಮಾಡಿದರು, ಅಂಥವರು ಹಾಗೆ ಬೈದರು, ಆಗ ನನಗೇನು ಮಾಡಬೇಕೆಂದೇ ತೋಚಲಿಲ್ಲ. ಈಗ ಈ ವ್ಯಕ್ತಿ ಹಾಗೆ ಅಪಮಾನ ಮಾಡಿದರೆ ನಾನು ಬಿಡುವುದಿಲ್ಲ, ಹೀಗೆ ಹಿಂತಿರುಗಿಕೊಡುತ್ತೇನೆ. ಮತ್ತೆ ನೀವು ಭವಿಷ್ಯದಲ್ಲಿ ಮುಳುಗುತ್ತೀರಿ, ಮತ್ತೆ ಭವಿಷ್ಯದಲ್ಲಿ ಮುಳುಗುತ್ತೀರಿ, ಭವಿಷ್ಯದಲ್ಲಿ ಹೊರಳಾಡುತ್ತೀರಿ. ಇದ್ದಕ್ಕಿದ್ದ ಹಾಗೆ ಹಳೆಯ ನೆನಪು ಬರುತ್ತದೆ, ನೀವು ಹಳೆಯ ನೆನಪಿನಲ್ಲೇ ತೇಲಿ ಹೋಗುತ್ತೀರಿ, ಮತ್ತೆ ಭವಿಷ್ಯಕ್ಕೆ ಜಿಗಿಯುತ್ತೀರಿ, ಮತ್ತು ಭವಿಷ್ಯದಲ್ಲೇ ಕೊಚ್ಚಿ ಹೋಗುತ್ತೀರಿ. ಓ, ಇದೇ ನಿಮ್ಮ ಮನಸ್ಸಿನ ಸ್ವಭಾವ. ಅದು ಒಂದೋ ಕಳೆದು ಹೋದ ಕಾಲದಲ್ಲೋ ಇಲ್ಲ ಬರಲಿರುವ ಕಾಲದಲ್ಲೋ ಮೈಮರೆತಿರುತ್ತದೆ. ಅದು ಈಗ ಇಲ್ಲಿ ವರ್ತಮಾನದಲ್ಲಿ ಬದುಕಲು ಇಷ್ಟಪಡುವುದೇ ಇಲ್ಲ. ಅದಕ್ಕೆ ವರ್ತಮಾನದಲ್ಲಿರುವುದೆಂದರೆ ಇಷ್ಟವೇ ಇಲ್ಲ. ಆದರೆ ನಾವು ಬದುಕಬೇಕಾಗಿರುವುದು ಈಗ ಇಲ್ಲಿ ವರ್ತಮಾನದಲ್ಲಿ. ಭೂತಕಾಲದಲ್ಲಿ ಬದುಕಲು ಹೇಗೆ ಸಾಧ್ಯ? ಅದು ಪೂರ್ಣವಾಗಿ ಹೊರಟು ಹೋಗಿದೆ. ಇಡೀ ಪ್ರಪಂಚದ ಸಂಪತ್ತನ್ನು ಕೊಟ್ಟು ಕಳೆದು ಹೋದ ಕಾಲವನ್ನು ಖರೀದಿಸಲು ಸಾಧ್ಯವಿಲ್ಲ, ಅಸಾಧ್ಯ. ಅದು ಪೂರ್ತಿ ಕಳೆದು ಹೋಗಿದೆ. ಮತ್ತೆ ಭವಿಷ್ಯವೆಂದರೆ ಭವಿಷ್ಯವೇ. ಅದು ವರ್ತಮಾನಕ್ಕೆ ಬರುವವರೆಗೆ ನಾವು ಅದರಲ್ಲಿ ಬದುಕಲಾರೆವು. ನಾವು ಬದುಕಬೇಕಾದದ್ದು ಈಗ ವರ್ತಮಾನದಲ್ಲೇ. ನೋಡಿ ಎಂಥ ಮನಸ್ಸು! ಇದು ವರ್ತಮಾನದಲ್ಲಿ ಈಗ ಇಲ್ಲಿರಲು ಬದುಕಲು ಇಷ್ಟಪಡುವುದೇ ಇಲ್ಲ. ಹೋ, ಆದ್ದರಿಂದಲೇ ಈ ಮನಸ್ಸು ಯಾವಾಗಲೂ ಅಶಾಂತವಾಗಿರುತ್ತದೆ. ಅದಕ್ಕೆ ಬದುಕುವ ಜಾಣತನ ಗೊತ್ತೇ ಇಲ್ಲ. ಮತ್ತೆ ಈ ವಿದ್ಯೆ ನಿಮಗೆ ಬದುಕುವ ಕಲೆಯನ್ನು ಕಲಿಸುತ್ತದೆ. ಈಗ ಇಲ್ಲಿ ವರ್ತಮಾನದಲ್ಲಿ ಹೇಗೆ ಬದುಕಬೇಕೆಂದು ಹೇಳಿಕೊಡುತ್ತದೆ. ಸಾಧನೆ ಮಾಡುವಾಗ ಉಸಿರಾಟವನ್ನು ನಿಜವಾಗಿ ಗಮನಿಸಲು ಸಾಧ್ಯವಾಗುವುದು ಕೆಲವೇ ಕ್ಷಣಗಳಾದರೂ ಅವು ಸತ್ಯದ ಕ್ಷಣಗಳಾಗಿರುತ್ತವೆ. ಉಸಿರು ಬರುತ್ತಿದೆ, ಉಸಿರು ಹೊರಹೋಗುತ್ತಿದೆ, ಇದು ಈ ಕ್ಷಣದ ಸತ್ಯ. ಉಳಿದ ಎಲ್ಲ ಸಮಯವೂ ನೀವು ಒಂದೋ ಭವಿಷ್ಯದಲ್ಲೋ ಅಥವಾ ಭೂತಕಾಲದಲ್ಲೋ ಕಳೆದು ಹೋದದ್ದು ನಿಮ್ಮ ಮನಸ್ಸಿನ ಸ್ವಭಾವದ ಫಲ. ಇನ್ನೊಂದು ಸತ್ಯ ಸ್ಪಷ್ಟ ಅತಿ ಸ್ಪಷ್ಟವಾಗುತ್ತದೆ. ಹಾಗೆ ಮನಸ್ಸು ಭೂತಕಾಲದಲ್ಲೋ ಭವಿಷ್ಯದಲ್ಲೋ ಅಲೆಯುತ್ತಿದ್ದಾಗ ಎಂಥ ಆಲೋಚನೆಗಳು ಬರುತ್ತಿದ್ದವು? ಮತ್ತೆ ಎರಡು ಬಗೆಯ ಆಲೋಚನೆಗಳು, ಎರಡು ತರಹದ್ದು. ಒಂದೋ ಮನಸ್ಸಿಗೆ ಇಷ್ಟವಾಗುವಂತಹವು, ಇಲ್ಲ ಇಷ್ಟವಾಗದಂತಹವು. ಮನಸ್ಸು ಕಳೆದದ್ದನ್ನು ಆಲೋಚಿಸುವಾಗ ಆ ನೆನಪು ಇಷ್ಟವಾಗುವಂತಹದ್ದಿರಬಹುದು, ಇಷ್ಟವಾಗದಂಥದ್ದೂ ಇರಬಹುದು. ಭವಿಷ್ಯದಲ್ಲಿ ಮುಳುಗಿದಾಗ ಆಲೋಚನೆಗಳು ಬೇಕಾದಂಥದ್ದೋ ಬೇಡದ್ದೋ, ಸುಖಕರದ್ದೋ ದುಃಖದ್ದೋ ಏನೇ ಇರಲಿ, ಹೀಗೆ ಭೂತಕಾಲದಲ್ಲೋ ಭವಿಷ್ಯದಲ್ಲೋ ಮನಸ್ಸು ಅಲೆಯುತ್ತಿರುವಾಗ ಮನಸ್ಸಿನ ಒಂದು ಭಾಗ ಪ್ರತಿಕ್ರಿಯೆ ಮಾಡಲು ಆರಂಭಿಸುತ್ತದೆ. ಓ, ನನಗಿದು ಇಷ್ಟ, ಇದು ತುಂಬ ಚೆನ್ನಾಗಿದೆ, ಇದೇ ಮತ್ತೆ ಮತ್ತೆ ಆಗಬೇಕು. ಇದು ಬಯಕೆಯಾಗಿ ಬಿಡುತ್ತದೆ, ಇದಕ್ಕೆ ಅಂಟಿಕೊಂಡು ಬಿಡುತ್ತೇವೆ. ಮತ್ತು ಇದರಿಂದ ಗೊತ್ತೇ ಆಗದಂತೆ ನಮ್ಮ ಮನಸ್ಸಿನ ಸಂತುಲನವನ್ನು, ಸಮಸ್ಥಿತಿಯನ್ನು ಕಳೆದುಕೊಂಡು ಬಿಡುತ್ತೇವೆ. ನಾವು ತಲೆಕೆಟ್ಟವರಂತೆ ದುಃಖಿಗಳಾಗುತ್ತೇವೆ. ಅದಕ್ಕೆ ಕಾರಣ ನಾವು ಹಂಬಲಿಸತೊಡಗುತ್ತೇವೆ, ಹಾತೊರೆಯತೊಡಗುತ್ತೇವೆ, ಬಯಕೆಗೆ ಅಂಟಿಕೊಂಡು ಬಿಡುತ್ತೇವೆ. ಇದೇ ರೀತಿ ಮನಸ್ಸು ಕಳೆದು ಹೋದ ಅಥವಾ ಭವಿಷ್ಯದ ಯಾವುದೋ ದುಃಖದ ಆಲೋಚನೆಯಲ್ಲಿ ಮುಳುಗಿದಾಗ ಮನಸ್ಸಿನ ಒಂದು ಭಾಗ ನನಗೆ ಬೇಡ, ನನಗೆ ಬೇಡ ಎಂದು ಪ್ರತಿಕ್ರಿಯೆ ಮಾಡತೊಡಗುತ್ತದೆ. ಮತ್ತೆ ಈ ಬೇಡ ಬೇಡ, ಇಷ್ಟವಿಲ್ಲ ಇಷ್ಟವಿಲ್ಲ ಎಂಬುದು ಬಹಳ ಬೇಗ ದ್ವೇಷಕ್ಕೆ ತಿರುಗಿಬಿಡುತ್ತದೆ, ವೈರಕ್ಕೆ ತಿರುಗಿಬಿಡುತ್ತದೆ. ಮತ್ತೆ ಮನಸ್ಸು ತನ್ನ ಸಮತೋಲನವನ್ನು ಕಳೆದುಕೊಂಡು ಬಿಡುತ್ತದೆ. ಇದು ನಿಮಗೆ ಗೊತ್ತಾಗುತ್ತದೆ. ನಿಮಗೀಗ ಬಹಳ ತಲ್ಲಣ ಉಂಟಾಗುತ್ತದೆ. ಏ, ಸದ್ಯಕ್ಕೆ ನನ್ನ ಮನಸ್ಸಿನ ಸ್ವಭಾವವೇ ಇದು. ಇದು ಬಯಕೆಯಿಂದಲೋ, ಆಸಕ್ತಿಯಿಂದ ಅಂಟಿಕೊಳ್ಳುತ್ತಲೋ, ದ್ವೇಷ ಮಾಡುತ್ತಲೋ ಪ್ರತಿಕ್ರಿಯೆ ಮಾಡುತ್ತಿದೆ. ಬುದ್ಧನ ಕಾಲದಲ್ಲಿ ಆತ ಇದನ್ನು ತಣಹ, ತೃಷ್ಣೆ ಎಂದು ಕರೆದ. ರಾಗ ಎಂದರೆ ಆಸೆ, ಬಯಕೆ ಹೆಬ್ಬಯಕೆ, ಮತ್ತು ದ್ವೇಷ ಎಂದರೆ ಕಂಡರಾಗದ್ದು. ಹೀಗೆ ಯಾವಾಗಲೂ ಆಸೆ, ದ್ವೇಷ, ರಾಗ, ದ್ವೇಷ, ಹೀಗಾಗಿಯೇ ಯಾವಾಗಲೂ ತಳಮಳ, ತಲ್ಲಣ. ಈ ರಾಗ ಏಕೆ, ಈ ದ್ವೇಷ ಏಕೆ? ಏಕೆಂದರೆ ಆಳದಲ್ಲಿ ಮನಸ್ಸಿನೊಳಗೆ ಏನಾಗುತ್ತಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಮೇಲ್ಮನಸ್ಸು ಯಾವಾಗಲೂ ಹೊರಜಗತ್ತಿನ ವಿಷಯದಲ್ಲಿ ವ್ಯಸ್ತವಾಗಿ ಬಿಡುತ್ತದೆ. ಮನಸ್ಸಿನ ಆಳದಲ್ಲಿ ಎಲ್ಲಿ ರಾಗ ಹುಟ್ಟುತ್ತದೆ, ಎಲ್ಲಿ ದ್ವೇಷ ಹುಟ್ಟುತ್ತದೆ, ಎಲ್ಲಿ ತಳಮಳ ಆರಂಭವಾಗುತ್ತದೆ, ಎಲ್ಲಿ ದುಃಖ ಹುಟ್ಟುತ್ತದೆ ಎಂದು ಗೊತ್ತಾಗುವುದಿಲ್ಲ. ಇದನ್ನೇ ಮೋಹ ಎನ್ನುತ್ತಾರೆ. ಮನಸ್ಸು ಎಷ್ಟು ಅಜ್ಞಾನದಲ್ಲಿ ಮುಳುಗಿದೆ. ಕೆಲವು ವೇಳೆ ಮನಸ್ಸು ಹೀಗೆ ಅಜ್ಞಾನದಲ್ಲಿ ಮುಳುಗಿರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಬಂತೆನ್ನಿ, ಅದು ಕಳೆದು ಹೋದದ್ದೋ ಮುಂದಿನದೋ ಇರಲಿ, ಸುಖಕರವಾದದ್ದೋ ದುಃಖಕರವಾದದ್ದೋ ಇರಲಿ, ಒಂದು ಆಲೋಚನೆ ಮನದಲ್ಲಿ ಬಂದಿದೆ. ಇನ್ನೂ ಒಂದು ವಾಕ್ಯ ಕೂಡ ಮುಗಿದಿಲ್ಲ, ಇನ್ನೊಂದು ಯೋಚನೆ ಬಂತು, ಒಂದಕ್ಕೊಂದು ಹೊಂದಾಣಿಕೆಯೇ ಇಲ್ಲ. ಈ ಆಲೋಚನೆಗಳಲ್ಲಿ ಒಂದು ಕ್ರಮವೂ ಇಲ್ಲ. ಇದನ್ನೇ ಹುಚ್ಚೆನ್ನುವುದು. ಹುಚ್ಚು ಎಂದರೆ ಇನ್ನೇನು? ನಾವು ಯಾರನ್ನಾದರೂ ಹುಚ್ಚ ಎಂದರೆ, ಬುದ್ಧಿ ಇಲ್ಲದವ ಎಂದರೆ ಈತನ ಯೋಚನಾ ಲಹರಿ ಸರಿಯಿಲ್ಲವೆಂದು ಅರ್ಥ. ಒಂದು ಉದಾಹರಣೆ. ಒಬ್ಬ ಬುದ್ಧಿ ಕೆಟ್ಟ ಮನುಷ್ಯ ಹುಚ್ಚ, 4 ದಿನಗಳಿಂದ ಊಟವಿಲ್ಲ, ಹಸಿದಿದ್ದಾನೆ. ನಿಮಗೆ ಕರುಣೆ ಬರುತ್ತದೆ, ನೀವು ಒಂದು ತಟ್ಟೆಯಲ್ಲಿ ಊಟ ಕೊಡುತ್ತೀರಿ. ಅವನಿಗೆ ಬಲು ಸಂತೋಷ, ಹಸಿವಾಗಿದೆ, ಊಟಕ್ಕೆ ಕುಳಿತುಕೊಳ್ಳುತ್ತಾನೆ, ಒಂದು ತುತ್ತು ಎತ್ತುತ್ತಾನೆ. ಅದು ಬಾಯಿ ಮುಟ್ಟುವ ಮೊದಲೇ ಅವನ ಯೋಚನಾ ಲಹರಿ ಬದಲಾಗುತ್ತದೆ. ಅವನು ನಾನು ಸ್ನಾನ ಮಾಡಲು ತೊಡಗಿದ್ದೇನೆ, ಇದು ಸಾಬೂನು ಎಂದುಕೊಳ್ಳುತ್ತಾ ಮೈಗೆ ಉಜ್ಜಿಕೊಳ್ಳಲು ಆರಂಭಿಸುತ್ತಾನೆ. ಇದು ಮುಗಿದೇ ಇಲ್ಲ, ಇನ್ನೊಂದು ಆಲೋಚನೆ ಬರುತ್ತದೆ. ಈ ಮನುಷ್ಯ ನನ್ನ ಎದುರಿಗೆ ಇರುವವನು, ಇವನು ನನ್ನ ಶತ್ರು, ಇವನು ನನ್ನನ್ನು ಕೊಲ್ಲಲು ಬಂದಿದ್ದಾನೆ, ನಾನೇ ಇವನನ್ನು ಕೊಂದು ಬಿಡಬೇಕು. ಹೇಗೆ ಕೊಲ್ಲುವುದು? ಓ, ನನ್ನ ಕೈಯಲ್ಲಿರುವುದು ಸಿಡಿಮದ್ದು, ಇದನ್ನು ಎಸೆದು ಬಿಡುತ್ತೇನೆ, ಇವನು ಸತ್ತು ಹೋಗುತ್ತಾನೆ. ಹೀಗೆ ಯೋಚಿಸುತ್ತಾ ಊಟವನ್ನೆಲ್ಲ ಎಸೆದು ಬಿಡುತ್ತಾನೆ. ಇವನು ಹುಚ್ಚ, ತಲೆ ಕೆಟ್ಟವ, ಇವನ ಯೋಚನೆಯ ಧಾಟಿ ಸರಿಯಿಲ್ಲ. ಪ್ರತಿಯೊಬ್ಬರಿಗೂ ನಾವು ಎಷ್ಟು ತಲೆ ಕೆಟ್ಟವರೆಂದು ಗೊತ್ತಾಗುತ್ತದೆ. ಯೋಚಿಸುವ ರೀತಿಯಲ್ಲಿ ಒಂದು ಕ್ರಮವೇ ಇಲ್ಲ. ಒಂದು ಯೋಚನೆ ಬರುತ್ತದೆ, ಇದ್ದಕ್ಕಿದ್ದ ಹಾಗೆ ಇನ್ನೊಂದು, ತಕ್ಷಣ ಮತ್ತೊಂದು. ಇದನ್ನೇ ಮೋಹ, ಅಜ್ಞಾನ ಎನ್ನುವುದು. ಒಂದು ಅಜ್ಞಾನ ಏನು ಆಗುತ್ತಿದೆ ಎಂಬುದೇ ತಿಳಿಯದಿರುವುದು. ಇನ್ನೊಂದು ಅಜ್ಞಾನ ಆಲೋಚನೆಯ ರೀತಿಯಲ್ಲಿ ಯಾವುದೇ ಕ್ರಮವಿಲ್ಲದೇ ಇರುವುದು. ಆಲೋಚನೆಯ ರೀತಿ ಸರಿಯಿದೆ ಎಂದೇ ಎನ್ನೋಣ. ಹೇಗೆ ನಾವು ಮನಸ್ಸಿನಲ್ಲಿ ವಿಕಾರಗಳನ್ನು ಉಂಟು ಮಾಡಿಕೊಳ್ಳುವುದರಿಂದ ದುಃಖಕ್ಕೆ ಈಡಾಗುತ್ತೇವೆ ಎನ್ನುವ ತಿಳುವಳಿಕೆಯೇ ಇಲ್ಲ. ಮನಸ್ಸಿನ ಆಳ ಆಳಕ್ಕೆ ಇಳಿದಂತೆ ಅನುಭವಕ್ಕೆ ಬರುವ ಕಾರಣದಿಂದ ಇದು ಸ್ಪಷ್ಟವಾಗುತ್ತಾ ಆಗುತ್ತಾ ಹೋಗುತ್ತದೆ. ಮನಸ್ಸು ಮತ್ತು ದೇಹ ಒಂದರ ಮೇಲೆ ಇನ್ನೊಂದು ಹೇಗೆ ಪ್ರಭಾವ ಬೀರುತ್ತದೆ ಎಂಬುದು ಸ್ಪಷ್ಟ ಅತಿಸ್ಪಷ್ಟವಾಗುತ್ತಾ ಹೋಗುತ್ತದೆ, ಮತ್ತು ನೀವು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತದೆ. ಈ ವಿಧಿ ಬಯಸುವಂತೆ ದುಡಿಯಬೇಕಾಗುತ್ತದೆ. ಆಗ ಈ ಕೆಲಸ ಸುಲಭವಾಗುತ್ತದೆ. ನೀವು ಹಿಂದೆ ಮಾಡುತ್ತಿದ್ದ ಯಾವುದೇ ಸಾಧನೆ ಇದ್ದರೂ ಅದನ್ನು ಅಲ್ಲಗಳೆಯೋದು ಬೇಡ. ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟ ಶಾಸ್ತ್ರ, ವಿಧಿ, ಆಚಾರ ವಿಚಾರ, ಪೂಜೆ, ವ್ರತ ಮಾಡುತ್ತಿರಬಹುದು, ಅದನ್ನು ಅಲ್ಲಗಳೆಯೋದು ಬೇಡ. ಆದರೆ ನೀವು ಇಲ್ಲಿ ಬಂದು ಇಲ್ಲಿರುವ 10 ದಿನಗಳು ಈ ಸಾಧನಾ ವಿಧಿಯನ್ನು ಪ್ರಯೋಗಿಸಿ ನೋಡಲು ಬಂದಿದ್ದೀರಿ. ಇದರ ಪೂರ್ತಿ 10 ದಿನಗಳ ಪ್ರಯೋಜನ ಪಡೆಯಲು ಬಂದಿದ್ದೀರಿ. ಸಂಸಾರವುಳ್ಳವರು ತಮ್ಮ ಜೀವನದ 10 ದಿನಗಳನ್ನು ಯಾವುದಕ್ಕೂ ಮೀಸಲಿಡುವುದು ಸುಲಭದ ಮಾತಲ್ಲ. ಗೃಹಸ್ಥರಿಗೆ ಹಲವು ಹೊಣೆಗಳಿರುತ್ತವೆ. ಅವನ್ನೆಲ್ಲ ಪಕ್ಕಕ್ಕಿಟ್ಟು ಇಲ್ಲಿ ಬಂದು ಉಸಿರಾಟವೆಂದರೇನು, ಮನಸ್ಸೆಂದರೇನು ಎಂದು ಪರಿಶೋಧಿಸುತ್ತಾ ಕೂರುವುದರ ಉದ್ದೇಶವೇನು? ಬಹಳ ದೊಡ್ಡ ಉದ್ದೇಶವಿದೆ. ಇದು ನಮಗೆ ಹೇಗೆ ಶಾಂತಿ ಮತ್ತು ಸಾಮರಸ್ಯದಿಂದ ಬಾಳುವುದು, ಹೇಗೆ ನಮ್ಮೊಳಗೆ ಶಾಂತಿಯ ಸುಖವನ್ನು, ಸಾಮರಸ್ಯದ ಆನಂದವನ್ನು ಅನುಭವಿಸುವುದು, ಮತ್ತು ಹೇಗೆ ಇತರರಿಗೂ ನೆಮ್ಮದಿ ಮತ್ತು ಶಾಂತಿಯನ್ನು ಕೊಡುವುದು ಎನ್ನುವ ಬದುಕುವ ಕಲೆಯನ್ನು ಕಲಿಯಲು ಸಹಾಯ ಮಾಡುತ್ತದೆ. ಈಗ ನೀವು ವಿಕಾರಗಳನ್ನು ಉತ್ಪತ್ತಿ ಮಾಡಿಕೊಂಡಾಗ ನೀವು ದುಃಖಿಗಳಾಗುತ್ತೀರಿ. ವಿಕಾರಗಳಿಗೆ ತುತ್ತಾದ ಎಲ್ಲರೂ ದುಃಖಕ್ಕೆ ಈಡಾಗುತ್ತಾರೆ, ಮತ್ತು ಈ ದುಃಖವನ್ನು ತಮ್ಮೊಳಗೆ ತಾವೇ ಇಟ್ಟುಕೊಳ್ಳುವುದಿಲ್ಲ. ಹೀಗೆ ವಿಕಾರಗಳನ್ನು ಉತ್ಪತ್ತಿ ಮಾಡಿಕೊಂಡು ನಾವು ದುಃಖಿಗಳಾಗುತ್ತೇವೆ, ಮತ್ತು ಇವನ್ನು ಇತರರ ಮೇಲೆಯೂ ಎರಚಲು ಆರಂಭಿಸುತ್ತೇವೆ. ನಮ್ಮ ಸುತ್ತಲೂ ಇಡೀ ಪರಿಸರವನ್ನು ತಳಮಳಕ್ಕೆ ಈಡು ಮಾಡುತ್ತೇವೆ. ಈ ಸಮಯದಲ್ಲಿ ಯಾರೇ ನಮ್ಮ ಸಂಪರ್ಕಕ್ಕೆ ಬಂದರೂ ಅವರನ್ನು ತಳಮಳಕ್ಕೆ ಈಡು ಮಾಡುತ್ತೇವೆ. ಇದು ಬದುಕುವ ರೀತಿಯಲ್ಲ. ಜೀವನದಲ್ಲಿ ಕೌಶಲ್ಯವೇ ಇಲ್ಲ. ವಿಪಶ್ಯನ ಬದುಕುವ ಕಲೆಯನ್ನು ಕಲಿಸುತ್ತದೆ, ಹೊಸ ದಿಕ್ಕನ್ನು ಕೊಟ್ಟು ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ನಾವು ಶಾಂತಿಯಿಂದ, ಸೌಹಾರ್ದದಿಂದ ಬದುಕುತ್ತಾ ಇತರರಿಗೂ ಬರೀ ಶಾಂತಿ ಸೌಹಾರ್ದವನ್ನೇ ಹಂಚಲು ಕಲಿಯುವ ಸದಾಚಾರಪೂರ್ಣ ಮಾರ್ಗವನ್ನು ಕೊಡುತ್ತದೆ, ಮತ್ತು ಇದು ನಾವು ಪ್ರಕೃತಿಯ ನಿಯಮಗಳನ್ನು ಪರೀಕ್ಷಿಸಿ ತಿಳಿದು ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ವಿಧಿ ನಿಷೇಧಗಳನ್ನು ತಿಳಿದು ಜಗತ್ತಿನ ನಿಯಮಗಳನ್ನು ತಿಳಿದು ನಡೆದಾಗ ಮಾತ್ರ ಸಾಧ್ಯವಾಗುವುದು. ಇವೆಲ್ಲವನ್ನು ನಮ್ಮ ಅನುಭವದ ಮುಖಾಂತರ ತಿಳಿದಾಗ ಮಾತ್ರ ನಮ್ಮಲ್ಲಿ ಪರಿವರ್ತನೆ ಬರುವುದನ್ನು ಕಾಣುತ್ತೇವೆ. ಅದು ಉತ್ತಮ ಪರಿವರ್ತನೆ. ಇದಕ್ಕೆ ನೀವು ಬಹಳ ಕಷ್ಟಪಟ್ಟು ದುಡಿಯಬೇಕು. ಅದಕ್ಕಾಗಿ ಕೆಲವು ಮುಖ್ಯ ಸಲಹೆ, ಕೆಲವು ಎಚ್ಚರಿಕೆಯ ಮಾತುಗಳಿವೆ. ಇದರಿಂದ ನಿಮ್ಮ ಉಳಿದ 9 ದಿನಗಳನ್ನು ಚೆನ್ನಾಗಿ ಬಳಸಿಕೊಳ್ಳಬಹುದು. ಒಂದು ಬಹಳ ಮುಖ್ಯ ವಿಷಯವೆಂದರೆ ನೀವು ಮಾಡುತ್ತಿರುವ ಕೆಲಸ ಬಹಳ ಗಂಭೀರವಾದದ್ದು. ಇದು ನಿಜವಾಗಿ ನಿಮ್ಮದೇ ಮನಸ್ಸಿನ ಬಹಳ ಗಂಭೀರವಾದ, ಬಹಳ ಆಳವಾದ ಶಸ್ತ್ರಚಿಕಿತ್ಸೆಯಂತೆ. ಹೀಗೆ ನೀವು ಆಳವಾದ ಶಸ್ತ್ರಚಿಕಿತ್ಸೆಗೆ ಒಳಗಾದಾಗ ಬಹಳ ಆಳದಲ್ಲಿ ಬೇರೂರಿರುವ ಬಹಳ ತೊಡಕಾದ ಸಮಸ್ಯೆಗಳು ಮೇಲೆ ಎದ್ದು ಬರುವ ಸಾಧ್ಯತೆಗಳಿವೆ. ಸಹಜವಾಗಿಯೇ ಹುಣ್ಣೊಂದನ್ನು ಕೊಯ್ದಾಗ ಅದರೊಳಗಿಂದ ಕೀವು ಹೊರಬರಲು ಆರಂಭಿಸುತ್ತದೆ. ಇದು ನಿಮ್ಮ ಒಳಿತಿಗಾಗಿಯೇ. ಹುಣ್ಣನ್ನು ಕೊಯ್ದು ಕೀವನ್ನು ಹೊರತೆಗೆಯುವುದು ಬಹಳ ಹಿಂಸೆಯ ಕೆಲಸವೇ. ಆದರೆ ಇದನ್ನು ನೀವು ಎದುರಿಸಲೇಬೇಕಾಗಿದೆ. ಇದನ್ನು ಧೈರ್ಯವಾಗಿ ಸ್ವೀಕರಿಸಿ ನಾವು ಕೀವನ್ನು ಹೊರತೆಗೆಯಲು ಹುಣ್ಣನ್ನು ಕೊಯ್ಯಲೇಬೇಕು ಮತ್ತು ಪ್ರತಿಯೊಂದು ನೋವು ಸಂಕಟ ನನ್ನ ಒಳ್ಳೆಯದಕ್ಕಾಗಿಯೇ. ನಾನು ಹೇಳಿದಂತೆ ನೀವು ಇಂದು ಅನುಭವಿಸಲು ಆರಂಭಿಸಿದ ಹಿಂಸೆ ಈ ಸಾಧನೆಯ ಭಾಗವೇ ಆಗಿದೆ. ನೀವು ನಿಮ್ಮ ಮನಸ್ಸಿನ ಶಸ್ತ್ರಕ್ರಿಯೆಗೆ ತೊಡಗಿದ್ದೀರಿ. ಗಾಯ ಕೊಯ್ದಾಗಿದೆ, ಕೀವು ಮೇಲೆ ಬರಲಾರಂಭಿಸಿದೆ. ಈಗ ಈ ಸತ್ಯವನ್ನು ನೀವು ಎದುರಿಸಲೇಬೇಕು. ನಗು ನಗುತ್ತಾ ಧೈರ್ಯವಾಗಿ ಎದುರಿಸಿ, ನೀವು ಎದುರಿಸಲೇಬೇಕು. ಒಂದು ಉದಾಹರಣೆ. ನಮ್ಮ ದೇಶದಲ್ಲಿ ಗೃಹಿಣಿ ಇದ್ದಿಲೊಲೆಯಲ್ಲಿ ಅಡಿಗೆ ಮಾಡುತ್ತಾಳೆ. ಕೆಂಡ ಉರಿಯುತ್ತದೆ, ಅಡುಗೆ ಮಾಡಾಯಿತು, ಇನ್ನು ಬೆಂಕಿ ಬೇಕಿಲ್ಲ. ಈ ಇದ್ದಿಲನ್ನು ಮತ್ತೊಮ್ಮೆ ಅಡುಗೆಗೆ ಬಳಸಬಹುದು. ಉರಿಯುವ ಬೆಂಕಿಯನ್ನಾರಿಸಲು ಆಕೆ ಕೆಂಡದ ಮೇಲೆ ನೀರು ಚಿಮುಕಿಸುತ್ತಾಳೆ. ಕೆಂಡ ಬಹಳ ಬಿಸಿ ಇರುತ್ತದೆ, ಬಹಳ ಬಿಸಿ. ನೀರಿನ ಸ್ವಭಾವ ತಂಪು. ಇವೆರಡೂ ಸಂಪರ್ಕಕ್ಕೆ ಬಂದಾಗ ಈ ತಂಪು ಈ ಬಿಸಿ ಇದರಿಂದ ಬಹುದೊಡ್ಡ ಪ್ರತಿಕ್ರಿಯೆ ಆಗುತ್ತದೆ. ಚೊಯ್ ಚೊಯ್ ಎಂದು ಕೆಂಡ ಬುಸುಗುಡುತ್ತದೆ. ಚೊಯ್ ಚೊಯ್ ಎಂಬ ಪ್ರತಿಕ್ರಿಯೆ. ಮತ್ತೆ ಒಂದು ಬೊಗಸೆ ನೀರು ಚಿಮುಕಿಸಿದಾಗ ಮತ್ತದೇ ಚೊಯ್ ಚೊಯ್ ಎಂಬ ಪ್ರತಿಕ್ರಿಯೆ ಆಗುತ್ತದೆ. ಹೀಗೆ ನೀರೆಸೆಯುತ್ತಲೇ ಇದ್ದರೆ ಚೊಯ್ 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 ಎಂಬ ಸದ್ದು ಬರುತ್ತಲೇ ಇರುತ್ತದೆ. ಕೆಂಡದ ಶಾಖ ನೀರಿನ ಶಾಖದ ಮಟ್ಟಕ್ಕೆ ಇಳಿಯುವವರೆಗೆ ಈ ಸದ್ದು. ಕೆಂಡ ಇನ್ನೂ ಬಿಸಿಯಿಲ್ಲ. ಈಗ ಇಡೀ ಬಿಂದಿಗೆ ನೀರು ಸುರಿದರೂ ಇನ್ನೂ ಚೊಯ್ ಎನ್ನುವುದೇ ಇಲ್ಲ. ಆದ್ದರಿಂದ ಈ ಮಾತನ್ನು ಅರ್ಥ ಮಾಡಿಕೊಳ್ಳಿ. ನೀವು ಒಂದು ಗಂಟೆಯ ಅಭ್ಯಾಸದ ಅವಧಿಯಲ್ಲಿ ಒಂದೇ ಒಂದು ಕ್ಷಣ ನಿಮ್ಮ ಮನಸ್ಸು ಉಸಿರನ್ನೇ ನೋಡುತ್ತಿದೆ ಎನ್ನಿ. ಉಸಿರು ಒಳಬರುತ್ತಿದೆ, ಹೊರಹೋಗುತ್ತಿದೆ ಎನ್ನುವ ಈ ಕ್ಷಣದ ಸತ್ಯದೊಟ್ಟಿಗೆ ಇದೆ. ಇಲ್ಲಿ ಅಜ್ಞಾನಕ್ಕೆ ಸ್ಥಾನವಿಲ್ಲ. ಇದು ಸತ್ಯ. ಇದರಲ್ಲಿ ಕಲ್ಪನೆಗೆ ಎಡೆಯಿಲ್ಲ ಮತ್ತು ರಾಗವಿಲ್ಲ, ದ್ವೇಷವೂ ಇಲ್ಲ. ಒಂದು ಉಸಿರು ಒಳಗೆ ಬರುವಾಗ ನನಗೆ ಉಸಿರು ಇನ್ನೂ ಬೇಕು, ನನಗೆ ಇನ್ನೂ ಉಸಿರು ಬೇಕು ಎಂದು ಹಾತೊರೆಯುವುದಿಲ್ಲ. ಅದು ಇದ್ದೇ ಇದೆ. ರಾಗ ಮಾಡಲು ಕಾರಣವೇ ಇಲ್ಲ. ಮತ್ತೆ ಉಸಿರು ಹೊರಹೋಗುವಾಗ ನೀವೇನು ನನಗೆ ಉಸಿರು ಬೇಡ, ನನಗೆ ಉಸಿರು ಬೇಡ ಎಂದೇನೂ ಹೇಳುವುದಿಲ್ಲ. ಅದು ಹೊರಗೆ ಹೋಗುತ್ತದೆ, ಒಳಗೆ ಬರುತ್ತದೆ, ಹೊರಗೆ ಹೋಗುತ್ತದೆ, ಒಳಗೆ ಬರುತ್ತದೆ, ಹೊರಗೆ ಹೋಗುತ್ತದೆ. ನೀವು ಸಮಚಿತ್ತದಲ್ಲಿ ಇದ್ದು ಬಿಡುತ್ತೀರಿ, ಕೇವಲ ಗಮನಿಸುತ್ತಿದ್ದೀರಿ. ಯಾವಾಗ ನಿಮ್ಮ ಮನಸ್ಸು ಯಾವ ಅಜ್ಞಾನವೂ ಇಲ್ಲದೆ, ಯಾವ ರಾಗವೂ ಇಲ್ಲದೆ, ಯಾವ ದ್ವೇಷವೂ ಇಲ್ಲದೆ ಸತ್ಯವನ್ನು ಅದು ಹೇಗಿದೆಯೋ ಹಾಗೆ ನೋಡುತ್ತಿರುತ್ತದೋ, ಅದು ಅದ್ಭುತವಾದ ಕ್ಷಣ. ಆ ಕ್ಷಣದಲ್ಲಿ ಮನಸ್ಸಿನ ಆ ಭಾಗ ಪರಿಶುದ್ಧವಾಗಿರುತ್ತದೆ. ಆದರೆ ಇನ್ನೂ ನಿಮ್ಮೊಳಗೆ ಅಷ್ಟೊಂದು ಕಸ ತುಂಬಿದೆ. ಇದೆಲ್ಲ ಮನಸ್ಸಿನ ಆಳದಲ್ಲಿ ತುಂಬಿರುವ ವಿಕಾರಗಳು ಮತ್ತು ಮಲಿನತೆ. ಈ ಕ್ಷಣದ ಪರಿಶುದ್ಧತೆ ಈ ಮಾಲಿನ್ಯದೊಟ್ಟಿಗೆ ಸಂಪರ್ಕಕ್ಕೆ ಬರುತ್ತದೆ. ದೊಡ್ಡ ಸ್ಫೋಟ, ದೊಡ್ಡ ಸಿಡಿತ, ಜ್ವಾಲಾಮುಖಿ ಸಿಡಿದಂತೆ ದೊಡ್ಡ ಚೊಯ್, ಇದು ಮೈಮೇಲೆ ಏರಿಬರುತ್ತದೆ. ಕಾಲು ನೋವು, ಬೆನ್ನು ನೋವು, ತಲೆನೋವು. ಓ, ಎಂಥ ಹಿಂಸೆ, ಎಂಥ ಸಂಕಟ! ನಾನು ಓಡಿಬಿಡುವುದೇ ವಾಸಿ. ಇದು ನನಗೇನೂ ಒಳ್ಳೆಯದಲ್ಲ ಎಂದೆಲ್ಲ ವಿಚಾರ. ಇದೆಲ್ಲ ನಿರೀಕ್ಷಿಸಿದ್ದೇ, ಬರುವಂತಹದ್ದೇ. ಮನಸ್ಸು ಗಟ್ಟಿ ಮಾಡಿಕೊಳ್ಳಿ. ಇದು ನನ್ನ ಮನಸ್ಸಿನ ಶಸ್ತ್ರಚಿಕಿತ್ಸೆ ಎಂದುಕೊಳ್ಳಿ. ದೇಹದಲ್ಲಿ ಏನಾದರೂ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದರೆ ಅದನ್ನು ವೈದ್ಯರೊಬ್ಬರು, ಅದು ಹೊರಗಿನವರು ಮಾಡುತ್ತಾರೆ. ನಿಮಗೆ ಜ್ಞಾನ ಹೋಗಿಸುವ ಮದ್ದನ್ನು ಕೊಡಲಾಗುತ್ತದೆ. ನಿಮಗೆ ಏನಾಗುತ್ತಿದೆ ಎಂಬ ಪರಿವೆ ಇರುವುದಿಲ್ಲ. ಆದರೆ ಇಲ್ಲಿ ನೀವೇ ನಿಮ್ಮ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಅರಿವಳಿಕೆಯ ಮದ್ದು ಇಲ್ಲ. ಏನೆಲ್ಲ ಮೇಲೆದ್ದು ಬರುತ್ತದೋ ಅದನ್ನು ಎದುರಿಸಲೇಬೇಕು. ಧೈರ್ಯವಾಗಿರಿ, ಅದನ್ನು ಎದುರಿಸಿ, ನಿಮ್ಮ ಒಳ್ಳೆಯದಕ್ಕಾಗಿಯೇ. ಹೀಗೆ ನೀವು ನಿಮ್ಮ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯ. ಇದನ್ನು ಎದುರಿಸಿ, ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ. ಇಲ್ಲಿ ಅರಿವಳಿಕೆಯೂ ಇಲ್ಲ. ನೀವೇ ನಿಮ್ಮ ಮನೋಬಲವನ್ನು ಹೆಚ್ಚಿಸಿಕೊಳ್ಳಬೇಕು. ಅಂಥ ಮನೋಬಲ, ನಾನು ಎಲ್ಲ ನಿಯಮಗಳನ್ನು ಕಟ್ಟುಪಾಡುಗಳನ್ನು ಪಾಲಿಸುತ್ತೇನೆ ಎಂಬುದು. ಒಂದು ಆಸ್ಪತ್ರೆಗೆ ಬಂದಾಗ ಅಲ್ಲಿಯ ನಿಯಮಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ನೀವು ಒಂದು ಮನಸ್ಸಿನ ಆಸ್ಪತ್ರೆಗೆ ಬಂದಿದ್ದೀರಿ. ಇದು ಹುಚ್ಚಾಸ್ಪತ್ರೆ ಎನ್ನುವುದು ಬೇಡ, ನೀವು ಒಂದು ಆಸ್ಪತ್ರೆಗೆ ಬಂದಿದ್ದೀರಿ. ಹೌದು, ನೀವು ಇಲ್ಲಿ ನಿಮ್ಮ ಮನಸ್ಸನ್ನು ಶುದ್ಧ ಮಾಡಲು ಮತ್ತು ಅದನ್ನು ಹೆಚ್ಚು ನಿರೋಗಿಯಾಗಿ ಆರೋಗ್ಯವಂತವಾಗಿ ಮಾಡಲು ಬಂದಿದ್ದೀರಿ. ಇಲ್ಲಿ ನೀವು ಎಲ್ಲ ನಿಯಮಗಳನ್ನು ಪಾಲಿಸಬೇಕು, ಎಲ್ಲವನ್ನೂ ಕಾಪಾಡಬೇಕು. ಒಂದು ನಿಯಮ ಏನೆಂದರೆ, 10 ದಿನಗಳು ನೀವು ಒಂದು ಜೈಲಿನಲ್ಲಿ ಇದ್ದೀರಿ. ನೀವು ಹೊರಗೆ ಹೋಗಲಾಗದು, ಹೊರಗೆ ಹೋಗಲೇಬಾರದು. ಈ ಶಿಬಿರಕ್ಕೆ ಸೇರಬಯಸಿದವರನ್ನು ಶಿಬಿರಕ್ಕೆ ಬರುವ ಮೊದಲೇ ನೀವು ಇಲ್ಲಿ 10 ದಿನ ಇರಲು ಸಿದ್ಧರಿದ್ದೀರಾ ಎಂದು ಕೇಳಲಾಗುತ್ತದೆ, ಮತ್ತು ಇಲ್ಲಿ ಬಂದ ತಕ್ಷಣ ಮತ್ತೆ ನೀವು ತಯಾರಿದ್ದೀರಾ, ನೋಡಿ ಎಲ್ಲ ನಿಯಮಗಳನ್ನು ಓದಿಬಿಡಿ, ನಿಮ್ಮ ಹಸ್ತಾಕ್ಷರ ಹಾಕಿ, ನೀವು ಸಿದ್ಧರಿದ್ದೀರಾ ಎಂದು ಕೇಳಲಾಗುತ್ತದೆ. ಮತ್ತೆ ಯಾರಾದರೊಬ್ಬರು ಇದರ ಬಗ್ಗೆ ಪರಿಚಯಿಸುವ 4 ಮಾತಾಡುತ್ತಾರೆ. ನೀವು ಇಲ್ಲಿ 10 ದಿನಗಳು ತಂಗಲು ತಯಾರಿದ್ದೀರಾ ಎಂದು ಕೇಳುತ್ತಾರೆ. ಆದರೂ ಹಲವು ಜನರ ಅನುಭವದಿಂದ, ಹಲವು ಶಿಬಿರಗಳ ಅನುಭವದಿಂದ ತಿಳಿಯುವುದೇನೆಂದರೆ, ಮೊದಲನೇ ದಿನ ಮುಗಿಯುತ್ತಲೇ ಶಸ್ತ್ರಕ್ರಿಯೆ ಶುರುವಾಗುತ್ತದೆ, ಎರಡನೆಯ ದಿನ ತಳಮಳ ಶುರುವಾಗುತ್ತದೆ. ಎಲ್ಲರೂ ಅಲ್ಲ, ಕೆಲವರಾದರೂ ಸ್ವಲ್ಪ ದುರ್ಬಲ ಮನಸ್ಸಿನವರು ಓಡಿ ಹೋಗ ಬಯಸುತ್ತಾರೆ. ಓ, ಇದು ನನಗೆ ಹೊಂದುತ್ತಿಲ್ಲ, ಇನ್ಯಾವಾಗಲಾದರೂ ಬರುತ್ತೇನೆ ಎಂದು ಓಡಿ ಹೋಗಲು ಬಯಸುತ್ತಾರೆ. ಮತ್ತೆ ಪುನಃ 4ನೇ ದಿನ ಇನ್ನೊಂದು ಗಂಭೀರ ಶಸ್ತ್ರಕ್ರಿಯೆ ಆರಂಭವಾಗುತ್ತದೆ. ಮತ್ತೆ 5ನೆಯ ದಿನ ಇನ್ನೂ ಆಳಕ್ಕೆ ಇಳಿಯುತ್ತದೆ. 6ನೆಯ ದಿನವನ್ನು ತಲುಪುವ ಹೊತ್ತಿಗೆ ಮತ್ತೆ ಇದೇ ತಲ್ಲಣ, ತಳಮಳ. ಕೆಲವರಂತೂ ನಾನು ಓಡಿಬಿಡುತ್ತೇನೆ, ನಾನು ಓಡಿಬಿಡುತ್ತೇನೆ ಎನ್ನುತ್ತಾರೆ. 2ನೆಯ ದಿನ 6ನೆಯ ದಿನ ದೊಡ್ಡ ತಳಮಳ, ಅವನ್ನೆದುರಿಸಿ. ಈ ಎಲ್ಲ ತಳಮಳವನ್ನು ಎದುರಿಸಿ ಧೈರ್ಯವಾಗಿ ಗಟ್ಟಿ ಮನಸ್ಸಿನಿಂದ ನಾನು ಇಲ್ಲಿ 10 ದಿನ ಉಳಿದುಕೊಳ್ಳುತ್ತೇನೆ, ನಾನು ನನ್ನೊಳಗಿನ ಆಳದ ಕಸವನ್ನು ತೆಗೆಯಬೇಕಿದೆ, ನನ್ನ ಗಾಯದ ಎಲ್ಲ ಕೀವು ಹೊರಬರಬೇಕು, ಅದು ಇಷ್ಟವಾಗದಿದ್ದರೂ ನನ್ನ ಒಳಿತಿಗಾಗಿಯೇ ಇದನ್ನು ನಾನು ಎದುರಿಸುತ್ತೇನೆ. ಇದೇ ರೀತಿ ನೀವು ಆಸ್ಪತ್ರೆಗೆ ಹೋಗಿ ದೇಹದಲ್ಲಿ ಯಾವುದಾದರೂ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುತ್ತೀರೆನ್ನಿ, ಅರ್ಧ ಕುಯ್ದಿದ್ದಾರೆ. ನೀವು ಆ ವೈದ್ಯರಲ್ಲಿ, ಓ ಇಲ್ಲ ಇಲ್ಲ ಇಲ್ಲ, ಇಷ್ಟು ಸಾಕು, ನಾನು ಇನ್ನೊಮ್ಮೆ ಬಂದು ಉಳಿದದ್ದು ಮಾಡಿಸಿಕೊಳ್ಳುತ್ತೇನೆ. ಖಂಡಿತ ಇಲ್ಲ, ವೈದ್ಯರು ಖಂಡಿತ ಬಿಡುವುದಿಲ್ಲ. ಹಾಗೆಯೇ ಇಲ್ಲಿಯೂ ವೈದ್ಯರು ಹೋಗಗೊಡುವುದಿಲ್ಲ. ಶಿಬಿರದ ಮಧ್ಯದಲ್ಲಿ ಹೊರಟು ಹೋಗುವುದು ಹಿತಕರವಲ್ಲ. ಆದ್ದರಿಂದ ಮನಸ್ಸನ್ನು ಗಟ್ಟಿ ಮಾಡಿ, ನಾನು ಹೋಗುವುದಿಲ್ಲ, ಬಂದದ್ದು ಬರಲಿ, ಮತ್ತೊಂದು ದೃಢ ನಿರ್ಧಾರ. ನಾನು ಎಲ್ಲ ನಿಯಮಗಳನ್ನು ಪಾಲಿಸುತ್ತೇನೆ, ಮುಖ್ಯವಾಗಿ ಸಮಯ ಸಾರಣಿ, ಟೈಮ್ ಟೇಬಲ್. ನಾನು ಧಮ್ಮ ಹಾಲ್ನಲ್ಲಿ ಬೆಳಿಗ್ಗೆ 8 ಗಂಟೆಗೆ ಇರಬೇಕು, 2-3 ನಿಮಿಷ ಮೊದಲೇ ಇಲ್ಲಿರಬೇಕು. 8 ಗಂಟೆಗೆ ಆಗಲೇ ಆಸನದಲ್ಲಿ ಕಾಲು ಮಡಚಿ ಕುಳಿತಿದ್ದೇನೆ, ಆಗಲೇ ಧ್ಯಾನದಲ್ಲಿದ್ದೇನೆ. ನೀವು ಹರಟೆ ಹೊಡೆಯುತ್ತಾ, ಮಾತಾಡುತ್ತಾ, ಎಳೆದಾಡುತ್ತಾ, ಅಲ್ಲಿ ನೋಡುತ್ತಾ, ಇಲ್ಲಿ ನೋಡುತ್ತಾ 10 ನಿಮಿಷವೋ 15 ನಿಮಿಷವೋ ತಡವಾಗಿ ಬರುತ್ತೀರಿ. ಇದಾಗದು. 8 ಗಂಟೆ ಎಂದರೆ 8 ಗಂಟೆ. 8 ಗಂಟೆಗೆ ಧ್ಯಾನ ಆರಂಭಿಸಿ ಬಿಡಬೇಕು. ಸಮಯ ಬಹಳ ಅಮೂಲ್ಯವಾದದ್ದು, ಒಂದೊಂದು ಕ್ಷಣವೂ ಬಹಳ ಬೆಲೆಯುಳ್ಳದ್ದು. ಮತ್ತೆ ಧ್ಯಾನದ ಸಮಯ, 8ರಿಂದ 11ರವರೆಗೆ ನೀವು ಧ್ಯಾನ ಮಾಡಬೇಕು. ಈಗ ಹೊತ್ತಿದೆ, 1 ಗಂಟೆ ಕುಳಿತಾಯಿತು, ಬೇಕಾದಷ್ಟಾಯಿತು, ಇನ್ನು ನನ್ನ ಬಟ್ಟೆ ಒಗೆಯುತ್ತೇನೆ, ಸ್ನಾನ ಮಾಡುತ್ತೇನೆ, ಇದು ಮಾಡುತ್ತೇನೆ, ಅದು ಮಾಡುತ್ತೇನೆ. ಓ, ಇದಾಗದು. ಧ್ಯಾನದ ಸಮಯ ಧ್ಯಾನಕ್ಕೆ ಮೀಸಲು, ಇದು ನನ್ನ ಗಟ್ಟಿ ನಿರ್ಧಾರ ಎನ್ನಿ. ಇನ್ನೊಂದು ಗಟ್ಟಿ ನಿರ್ಧಾರ, ದಿನದಲ್ಲಿ 3 ಬಾರಿ ಬೆಳಿಗ್ಗೆ 8ರಿಂದ 9, ಮಧ್ಯಾಹ್ನ 2:30ರಿಂದ 3:30 ಮತ್ತು ಸಂಜೆ 6ರಿಂದ 7 ನೀವು ಧಮ್ಮ ಹಾಲಲ್ಲೇ ಇರಬೇಕು. ಏನು ಬೇಕಾದರೂ ಆಗಲಿ, ನಾನು ಹಾಲಲ್ಲೇ ಇರುತ್ತೇನೆ, ಇಲ್ಲಿಂದ ಹೊರಹೋಗುವುದಿಲ್ಲ. ನಾನು ನನ್ನ ಕೈಕಾಲು ಭಂಗಿ ಬದಲಿಸಬಹುದು, ಪರವಾಗಿಲ್ಲ. ಮುಂದೆ 3-4 ದಿನಗಳ ನಂತರ ನೀವು ನಿಮ್ಮ ಭಂಗಿಯನ್ನೂ ಬದಲಿಸುವುದಿಲ್ಲ. ಅದಕ್ಕೆ ನೀವೀಗಲೇ ಹೆದರಬೇಡಿ. ಈಗ ಈ ಘಟ್ಟದಲ್ಲಿ ನೀವು ನಿಮ್ಮ ಭಂಗಿ ಬದಲಿಸಬಹುದು, ಆದರೆ ಹಾಲಿನಲ್ಲಿಯೇ ಇರಿ. ಇದರಿಂದ ನಿಮ್ಮ ಮನಸ್ಸು ದೃಢವಾಗುತ್ತದೆ. ನಿಮ್ಮ ಈ ನಿರ್ಧಾರ ನಿಮಗೆ ಬಹಳ ಸಹಾಯಕವಾಗುತ್ತದೆ. ಇನ್ನೊಂದು ಎಚ್ಚರಿಕೆ, ನಿಮಗೆ ಬಹಳ ಆಯಾಸವಾದಾಗಲೆಲ್ಲ ನಿಮ್ಮ ವಾಸಸ್ಥಾನದಲ್ಲಿ ಅಡ್ಡಾಗಿ ವಿಶ್ರಾಂತಿ ಪಡೆಯಲು ಅವಕಾಶವಿದೆ. ಆದರೆ ಒಂದು ಬಾರಿಗೆ 5 ನಿಮಿಷಗಳಿಗಿಂತ ಹೆಚ್ಚಾಗಿ ಮಲಗಬಾರದು. ನಿಮಗೆ ಅಡ್ಡಾದಾಗ ಬಹಳ ಹಾಯ್ ಎನಿಸುತ್ತದೆ ಮತ್ತು ನೀವು ಬರೀ ಏಕೆ 5 ನಿಮಿಷ? ಈ ನಿಯಮ ತಿಳುವಳಿಕೆ ಇಲ್ಲದವರಿಗೆ ಸರಿ. ನಾನು ಬಲು ಜಾಣ, ಚುರುಕು, ನನಗೇನೂ ನಿದ್ದೆ ಹತ್ತುವುದಿಲ್ಲ. ನಾನು ಉಸಿರಾಟ ನೋಡುತ್ತಿದ್ದೇನೆ. 10 ನಿಮಿಷಗಳಾದರೇನು? ಇನ್ನೂ ಉಸಿರಾಟ ನೋಡುತ್ತಲೇ ಇದ್ದೇನೆ. ನಾನು ಬಲು ಚೂಟಿ, ಚುರುಕು. 15 ನಿಮಿಷಗಳಾದವು, ಜೋಂಪು ಬರಲಾರಂಭಿಸಿತು. ಅರ್ಧ ತಾಸು, ಆಗ ನೀವು ಗೊರಕೆ ಹೊಡೆಯಲು ಆರಂಭಿಸುತ್ತೀರಿ. ನಿಮ್ಮನ್ನು ನೋಡಿ ಇನ್ನೂ ಕೆಲವರು ಗೊರಕೆ ಹೊಡೆಯಲು ಆರಂಭಿಸುತ್ತಾರೆ. ಗೊರಕೆಯೋ ಗೊರಕೆ, ಇಡೀ ಮಲಗುವ ಶಾಲೆ ಗೊರಕೆ ಶಾಲೆಯಾಗಿ ಹೋಗುತ್ತದೆ. ಇಡೀ ಶಿಬಿರ, ಇಡೀ ಧ್ಯಾನ ಕೇಂದ್ರ ಗೊರಕೆ ಧ್ಯಾನ ಕೇಂದ್ರವೇ ಆಗಿ ಹೋಗುತ್ತದೆ. ನೀವು ಇಲ್ಲಿ ಯಾವಾಗಲೂ ಪ್ರತಿಕ್ಷಣವೂ ಎಚ್ಚರಿಕೆಯಿಂದ ಜಾಗೃತರಾಗಿರಬೇಕು. ಆದ್ದರಿಂದ 5 ನಿಮಿಷಗಳಿಗಿಂತ ಹೆಚ್ಚು ಹೊತ್ತು ಅಡ್ಡಾಗಬೇಡಿ ಮತ್ತು ಕುಳಿತೇ ಹೆಚ್ಚು ಹೊತ್ತು ಅಭ್ಯಾಸ ಮಾಡಿ. ಕುಳಿತ ಭಂಗಿಯಲ್ಲೇ ಹೆಚ್ಚು ಹೆಚ್ಚು ಸಾಧನೆ ಮಾಡಿ. ಇನ್ನೊಂದು ಅಪಾಯ, ಇನ್ನೊಂದು ತೊಂದರೆ, ಈ ಘಟ್ಟದಲ್ಲಿ ಒಳಗೇ ಧ್ಯಾನ ಮಾಡಿ. ನೀವು ಹೊರಗೆ ಬಿಸಿಲು ಗಾಳಿಯಲ್ಲಿ ಧ್ಯಾನ ಮಾಡುವುದು ಒಳ್ಳೆಯದಲ್ಲ. ಮುಂದೆ ನಿಜ, ಒಬ್ಬ ಬುದ್ಧ ಬುದ್ಧನಾದದ್ದು ಮರದಡಿಯಲ್ಲೇ, ತೆರೆದ ಬಯಲಲ್ಲಿ, ಹರಡಿದ ಆಕಾಶದಡಿ. ಆದರೆ ಅದಕ್ಕೆ ಬಹಳ ಮಾಗಬೇಕು, ಧ್ಯಾನದಲ್ಲಿ ಪಳಗಬೇಕು. ಈ ಘಟ್ಟದಲ್ಲಿ ನೀವು ಧ್ಯಾನದ ಹೊತ್ತಲ್ಲಿ ಹೊರಗಿದ್ದರೆ ವಾತಾವರಣದ ಜೋರುಗಾಳಿಯಿಂದಾಗಿ ನಿಮ್ಮ ಮೂಗಿನಡಿ ಮುಟ್ಟುವ ಮೆಲ್ಲನೆ ಗಾಳಿಯ, ಹೊಳ್ಳೆಗಳನ್ನು ಮುಟ್ಟುವ ಮೆಲ್ಲನೆ ಗಾಳಿಯ ಸ್ಪರ್ಶದ ಅರಿವು ನಿಮಗೆ ಆಗುವುದೇ ಇಲ್ಲ. ಆದ್ದರಿಂದ ಹೊರಗೆ ಕೂರಬೇಡಿ. ಬಿಡುವಿನ ಸಮಯದಲ್ಲಿ ಚಿಂತೆ ಇಲ್ಲ, ಆದರೆ ಧ್ಯಾನದ ಸಮಯದಲ್ಲಿ ಮುಚ್ಚಿದ ಕಣ್ಣಿನ ಮೇಲೆ ಸೂರ್ಯದ ಕಿರಣಗಳು ಬೀಳುವುದರಿಂದ ನಿಮ್ಮ ಮನಸ್ಸು ಆಳಕ್ಕೆ ಇಳಿಯಲಾರದು. ಆದ್ದರಿಂದ ಯಾವಾಗಲೂ ಒಳಗೆ ಸಾಧನೆ ಮಾಡಿ, ಇದು ನಿಮಗೆ ಬಹಳ ಮುಖ್ಯ. ಮತ್ತೆ ಇನ್ನೊಂದು ಅಪಾಯ, ಈಗ ಇಲ್ಲಿ 24 ಗಂಟೆಗಳಿಂದ ಇರುವುದರಿಂದ ನಿಮಗೆ ಇಲ್ಲಿ ರಾತ್ರಿಯ ಊಟವಿಲ್ಲ ಎಂದು ಗೊತ್ತಾಗಿದೆ. ಇಲ್ಲಿ ರಾತ್ರಿ ಊಟ ಇರುವುದಿಲ್ಲ ಮತ್ತು ಹಗಲು 11 ಗಂಟೆಯಲ್ಲಿ ಊಟಕ್ಕೆ ಕ್ಯೂಅಲ್ಲಿ ನಿಂತಾಗ ನಿಮಗೆ ರಾತ್ರಿಯ ಊಟದ ನೆನಪಾಗಬಹುದು. ಇಲ್ಲಿ ರಾತ್ರಿ ಊಟ ಇಲ್ಲ, ನನಗೆ ಮಧ್ಯಾಹ್ನದ ಊಟಕ್ಕೆ 1 ತಟ್ಟೆ ಊಟ, ರಾತ್ರಿಯ ಊಟಕ್ಕೆ 1 ತಟ್ಟೆ ಊಟ ಮಾಡಿ ಅಭ್ಯಾಸ. ಇಲ್ಲಿ ರಾತ್ರಿ ನಮಗೆ ಊಟವೇ ಇಲ್ಲ. ಆದ್ದರಿಂದ ರಾತ್ರಿಯ ಊಟವನ್ನು ಸೇರಿಸಿ ಈಗಲೇ ತಿಂದು ಬಿಟ್ಟರೆ ಒಳ್ಳೆಯದು. ಅಂದರೆ 2 ತಟ್ಟೆ ಊಟ, 1 ಮಧ್ಯಾಹ್ನದ್ದು, 1 ರಾತ್ರಿಯದು. ಮತ್ತೆ ನಿಮ್ಮ ಗುರುಗಳು, ನೀವು ಬಹಳ ಹೋರಾಡಬೇಕಿದೆ, ನೀವು ಬಹಳ ಸೆಣಸಬೇಕಿದೆ ಎಂದು ಹೇಳುತ್ತಲೇ ಇರುತ್ತಾರೆ. ಆದ್ದರಿಂದ ನನ್ನ ದೇಹ ಗಟ್ಟಿಯಿದ್ದರೆ ತಾನೇ ಇಂಥ ಸೆಣಸಾಟ ಸಾಧ್ಯ. ಆದ್ದರಿಂದ 3 ತಟ್ಟೆ ಊಟ, ನೀವು ಧ್ಯಾನ ಮಾಡಲು ಸಾಧ್ಯವೇ ಇಲ್ಲ. ಅಪಾಯ, ಇದು ಸಾಧ್ಯವಿಲ್ಲ. ನೀವು 1 ಹೊತ್ತಿಗೆ ಊಟಕ್ಕೆ 1 ತಟ್ಟೆ ತಿನ್ನುತ್ತಿದ್ದರೆ ಈಗ 1/4 ಭಾಗ ಮಾತ್ರ ತೆಗೆದುಕೊಳ್ಳಿ. ದಿನದ 24 ಗಂಟೆ ನಿಮ್ಮ 1/4 ಭಾಗ ಹೊಟ್ಟೆ ಖಾಲಿಯಾಗೇ ಇರಬೇಕು. ಆಗ ನಿಮಗೆ ಧ್ಯಾನ ಚೆನ್ನಾಗಿ ಆಗುವುದು. ಹೊಟ್ಟೆ ತುಂಬಿಸಲೇಬಾರದು, ಅತಿ ತುಂಬುವ ಪ್ರಶ್ನೆಯೇ ಇಲ್ಲ. ಹೊಟ್ಟೆ ತುಂಬ ತಿನ್ನಬೇಡಿ. ನಿಮ್ಮ 1/4 ಭಾಗ ಹೊಟ್ಟೆಯನ್ನು ಯಾವಾಗಲೂ ಖಾಲಿ ಇಡಿ. ಇದರಿಂದ ನಿಮಗೆ ಸಹಾಯವಾಗುತ್ತದೆ. ಇನ್ನೊಂದು ಎಚ್ಚರಿಕೆ, ಪೂರ್ತಿ ಮೌನ ಬಹಳ ಮುಖ್ಯ, ಬಹಳವೇ ಮುಖ್ಯ. ಒಂದು ದಿನದಿಂದ ಕೆಲಸ ಮಾಡುತ್ತಾ ಗಮನಿಸಿದ್ದೀರಿ ನಿಮ್ಮ ಮನಸ್ಸನ್ನು. ಇದೆಂಥ ವಟಗುಟ್ಟುವ ಮನಸ್ಸು! ಅದು ಸದಾ ವಟಗುಟ್ಟುತ್ತಾ, ಹರಟುತ್ತಾ, ಲೊಟಗುಟ್ಟುತ್ತಾ ಇರುತ್ತದೆ. ನಿಜ, ನಿಮಗೆ ಸಾಧನೆಗೆ ಸಂಬಂಧಿಸಿದ ಹಾಗೆ ಏನಾದರೂ ಸಮಸ್ಯೆ ಬಂದರೆ ನೀವು ಯಾವಾಗಲೂ ಬಂದು ಸಹ ಆಚಾರ್ಯರೊಂದಿಗೆ ಚರ್ಚಿಸಬಹುದು. ವ್ಯವಸ್ಥೆಗೆ ಸಂಬಂಧಿಸಿದ ಏನಾದರೂ ತೊಂದರೆ ಇದ್ದರೆ ಮ್ಯಾನೇಜ್ಮೆಂಟ್ನವರೊಡನೆ ಕೆಲವು ಶಬ್ದಗಳನ್ನಾಡಬಹುದು. ಆದರೆ ನಿಮ್ಮ ಮಧ್ಯೆ ನೀವುಗಳು ಮಾತಾಡಲೇಬಾರದು. ಸಂಜ್ಞೆ ಸಂಜ್ಞೆಗಳನ್ನು ಮಾಡಬಾರದು. ಓರೆ ನೋಟ ನೋಡಬಾರದು ಕೂಡ. ನಿಮ್ಮೊಳಗೇ ನೀವು ಮುಳುಗಿರಿ. ನಿಮ್ಮೊಳಗಿನ ಸತ್ಯ ನಿಮಗೆ ಅಷ್ಟೊಂದು ಮುಖ್ಯ. ಇಡೀ ಜೀವನ ಬರೀ ಹೊರಮುಖವಾಗಿಯೇ ಇದ್ದೀರಿ. ಈಗ ನೀವು ಒಳಗೆ ನೋಡುವುದನ್ನು ಕಲಿಯಿರಿ. ನೀವು ಸಹಸಾಧಕರೊಟ್ಟಿಗೆ ಮಾತುಕತೆಗೆ ತೊಡಗಿದರೆಂದರೆ ನಿಮಗೆ ನೀವೇ ಸಮಸ್ಯೆಗಳನ್ನು ಸೃಷ್ಟಿಸಿಕೊಳ್ಳತೊಡಗಿದಿರಿ. ಈ ವಟಗುಡುವ ಮನಸ್ಸಿಗೆ ವಟವಟ ಎನ್ನಲು ಇನ್ನೂ ಆಹಾರ ಸಿಕ್ಕಿತು. ನೀವು ಯಾರಾದರೂ ಜೊತೆ ಮಾತಾಡಿದಿರೆಂದರೆ, ನೀವು ಧ್ಯಾನಕ್ಕೆ ಕುಳಿತಾಗ ನಿಮ್ಮ ಮನಸ್ಸಿನಲ್ಲಿ ಆ ಎಲ್ಲ ಆಲೋಚನೆಗಳು ಬರತೊಡಗುವವು. ಇವೆಲ್ಲ ಮನಸ್ಸು ಕದಡುವವು. ಎಷ್ಟೋ ಸಂಬಂಧವಿರುವ ಇಲ್ಲದಿರುವ ಯೋಚನೆಗಳೆಲ್ಲ ಮುತ್ತುವವು. ನಿಮಗೆ ಇನ್ನೊಂದು ಸಮಸ್ಯೆಯಾಗುವುದು. ನಿಮಗಷ್ಟೇ ಅಲ್ಲ, ನೀವು ಯಾರೊಟ್ಟಿಗೆ ಮಾತನಾಡಿದಿರೋ ಅವರಿಗೂ ಇದು ಸಮಸ್ಯೆಯಾಗುವುದು. ನೀವು ಮಾತನಾಡಿದಾಗ ನೀವು ಗೋಡೆಯ ಕೂಡ ಅಂತೂ ಮಾತನಾಡಲು ಸಾಧ್ಯವಿಲ್ಲ, ಮರದ ಕೂಡ ಅಂತೂ ಮಾತನಾಡಲು ಸಾಧ್ಯವಿಲ್ಲ. ನೀವು ಯಾರೊಟ್ಟಿಗೆ ಮಾತನಾಡಿದರೂ ಅವರು ಸಾಧಕರೇ ಆಗಿರುತ್ತಾರೆ. ಅವರಿಗೂ ನೀವು ವಟಗುಡಲು ಸಾಮಗ್ರಿ ಕೊಟ್ಟ ಹಾಗಾಯಿತು. ನೀವಿಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಿದಿರೆಂದರೆ ಇತರರಿಗೂ ಸಮಸ್ಯೆಯಾಗುತ್ತದೆ. ಏಕೆಂದರೆ ನಿಮ್ಮಿಬ್ಬರ ಮಾತು ಹಲವು ಸಾಧಕರ ಧ್ಯಾನಭಂಗ ಮಾಡುತ್ತದೆ. ಆದ್ದರಿಂದ ಮಾತನಾಡಬಾರದು. ಪೂರ್ಣ ಮೌನ, ಮತ್ತು ನಿಮಗೆ ಈ ಮೌನದ ಮಹತ್ವ ಗೊತ್ತಾಗುವುದು. ಈ ಆರ್ಯ ಮೌನ ಇನ್ನೊಂದು ಕಾರ್ಯಕ್ಕೆ ಮುಖ್ಯವಾಗಿದೆ. ನಿನ್ನೆ ನೀವು ಪಂಚಶೀಲಗಳ ವ್ರತದೀಕ್ಷೆ ತೆಗೆದುಕೊಂಡಿರಿ. ಕೊಲ್ಲಬೇಡಿ, ಕಳ್ಳತನ ಮಾಡಬೇಡಿ, ಯಾವುದೇ ರೀತಿಯ ಲೈಂಗಿಕ ಚಟುವಟಿಕೆ ಮಾಡಬೇಡಿ ಇತ್ಯಾದಿ. ಈ ಶೀಲಗಳನ್ನು ಪಾಲಿಸುವುದು ಸುಲಭ, ಆದರೆ ಸುಳ್ಳನ್ನು ಹೇಳಬೇಡಿ. ನೀವು ಮಾತನಾಡತೊಡಗಿದರೆ ಹಳೆಯ ಅಭ್ಯಾಸ ಬಲದಿಂದ ನೀವು ಏನನ್ನೋ ಇಲ್ಲದ್ದು ಹೇಳಬಹುದು, ಏನನ್ನೋ ಮರೆಮಾಚಬಹುದು. ಇದರಿಂದ ನಿಮ್ಮ ಶೀಲ ಮುರಿದಂತೆ ಆಗುತ್ತದೆ. ಈ ಐದು ಶೀಲಗಳ ಐದು ಅಡಿಗಲ್ಲಿನಲ್ಲಿ ಒಂದೇ ಒಂದು ಅಲುಗಾಡಿದರೂ ನಿಮ್ಮ ಧ್ಯಾನ ದುರ್ಬಲವಾಗುತ್ತದೆ. ಇದನ್ನು ಮಾಡಬೇಡಿ. ಮೌನ, ಆರ್ಯ ಮೌನ, ಮತ್ತೆ ಈಗ ಇದು ಎಷ್ಟು ಸಹಾಯಕವಾಗುತ್ತದೆ, ಎಷ್ಟು ಸಹಾಯ ಮಾಡುತ್ತದೆಂದು ನೀವೇ ಗಮನಿಸುವಿರಿ. ಇನ್ನೊಂದು ಬಹುಮುಖ್ಯ ವಿಷಯ, ಈ ಸಾಧನಾ ವಿಧಿಗೆ ಏನನ್ನೂ ಬೆರೆಸಬೇಡಿ. 10 ದಿನಗಳಿಗಾಗಿ ನೀವು ಈ ವಿಧಿಗೆ ಪೂರ್ತಿ ನಿಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟಿದ್ದೀರಿ. 10 ದಿನಗಳ ನಂತರ ನಿಮ್ಮ ಒಡೆಯರು ನೀವೇ. ಆದರೆ 10 ದಿನಗಳು ನೀವು ಇದರ ಶರಣು ಹೋಗಿದ್ದೀರಿ. ಇದರೊಟ್ಟಿಗೆ ಏನನ್ನೂ ಕಲಿಸಿಕೊಳ್ಳಬೇಡಿ. ಯಾರಾದರೊಬ್ಬ ವಿದ್ಯಾರ್ಥಿಗೆ ಅನ್ನಿಸಬಹುದು, ನಾನು ಓದಿದೆ ವಿಪಶ್ಯನವನ್ನು ಹೀಗೆ ಅಭ್ಯಾಸ ಮಾಡಬೇಕೆಂದು, ಅದರಲ್ಲಿ ಹೇಳಲಾಗಿತ್ತು, ಈ ಜನ ವಿಪಶ್ಯನ ಹೀಗೆಂದು ಹೇಳುತ್ತಾರೆ, ಈ ಜನ ಸತಿಪಟ್ಟಾನ ಹೀಗೆಂದು ಹೇಳುತ್ತಾರೆ, ಅಥವಾ ನಮ್ಮ ಸಂಪ್ರದಾಯ ಧ್ಯಾನ ಈ ಕಲ್ಪನೆ ಸ್ವಲ್ಪ ಅದನ್ನೂ ಮಾಡಿ ಸ್ವಲ್ಪ ಇದನ್ನೂ ಮಾಡಿ ನೋಡಿದರೆ ಏನು. ಅಪಾಯ, ಬಹಳ ಅಪಾಯ. ಇದು ಬಹಳ ಅಪಾಯದಿಂದ ಕೂಡಿದ್ದು. ಒಂದು ಉದಾಹರಣೆ, ಒಬ್ಬರಿಗೆ ಬಿಳಿ ಕುದುರೆ ಸವಾರಿ ಅಭ್ಯಾಸ. ಆತನದೇ ಬಿಳಿ ಕುದುರೆ. ಆತ ಒಂದು ಕಪ್ಪು ಕುದುರೆಯನ್ನು ಕೊಳ್ಳುತ್ತಾನೆ. ಆಗ ಒಬ್ಬರು ಹೇಳುತ್ತಾರೆ, ಈ ಕಪ್ಪು ಕುದುರೆ ಏರಿ ನೋಡು, ಇದು ಬಹಳ ಚೆನ್ನಾಗಿದೆ. ಅವನು ಹೇಳುತ್ತಾನೆ, ನಿಜ, ನಾನು ನೋಡುತ್ತೇನೆ, ಆದರೆ ನನ್ನ ಕುದುರೆ ಬಿಡಲಾರೆ. ನನ್ನ ಕುದುರೆಯ ಬೆನ್ನ ಮೇಲೆ ಒಂದು ಕಾಲು, ಈ ಕುದುರೆಯ ಬೆನ್ನ ಮೇಲೆ ಒಂದು ಕಾಲು, ಓಡಿಸಿ ನೋಡುತ್ತೇನೆ. ಭಯಂಕರ ಅಪಾಯ. ಒಬ್ಬನಿಗೆ ತನ್ನ ದೋಣಿಯಲ್ಲಿ ಓಡಾಡಿ ಅಭ್ಯಾಸ. ಯಾರೋ ಇನ್ನೊಂದು ದೋಣಿ ಕೊಡುತ್ತಾರೆ, ಬಹಳ ಅನುಕೂಲವಾದ ವೇಗವಾದ ಒಳ್ಳೆಯ ದೋಣಿ. ಆಯಿತು, ನಾನು ಯತ್ನಿಸುತ್ತೇನೆ, ಆದರೆ ನನ್ನ ದೋಣಿಯಲ್ಲಿ ಒಂದು ಕಾಲು, ನಿನ್ನ ದೋಣಿಯಲ್ಲಿ ಇನ್ನೊಂದು ಕಾಲು, ಇನ್ನೂ ಹೆಚ್ಚು ಅಪಾಯ, ಇನ್ನೂ ಹೆಚ್ಚು ಅಪಾಯ, ಇದಕ್ಕಿಂತ ಹೆಚ್ಚು ಅಪಾಯ. ಈ ಸಾಧನೆಯಲ್ಲಿ ಒಂದು ಕಾಲು, ಇನ್ನೊಂದು ಸಾಧನಾವಿಧಿಯಲ್ಲಿ ಇನ್ನೊಂದು ಕಾಲು. ಈ 10 ದಿನಗಳು ಹಾಗೆ ಮಾಡಬೇಡಿ. ನಿಮ್ಮ ಕ್ಷೇಮಕ್ಕಾಗಿ, ಒಳಿತಿಗಾಗಿ ಹೇಗೆ ಸಾಧನೆ ಮಾಡಬೇಕೆಂದು ಹೇಳಲಾಗುತ್ತದೆಯೋ ಹಾಗೇ ಮಾಡಿ. ಹಲವು ಬಾರಿ ಎಚ್ಚರಿಸಿದರೂ, ಮೇಲೆ ಮೇಲೆ ಎಚ್ಚರಿಸಿದರೂ ಅಜ್ಞಾನದಿಂದ ಕೆಲವರು ಕೇಳುವುದಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆಂದರೆ, ಈ ಅಪಾಯದಿಂದ ಆಚಾರ್ಯರೇ ಪಾರು ಮಾಡಲು ಯತ್ನಿಸಿದರೂ ಕಷ್ಟವಾಗುತ್ತದೆ. ಆದ್ದರಿಂದ ಅದನ್ನು ಮಾಡಬೇಡಿ. ಗೊತ್ತಾಗದೇ ಏನಾದರೂ ಆರಂಭವಾದರೆ ನೀವು ಏನೂ ಮಾಡಲಾಗುವುದಿಲ್ಲ. ಹಿಂದೆ ನೀವು ಯಾವುದೋ ಮಂತ್ರಜಪವನ್ನು ಮಾಡುತ್ತಿದ್ದೀರಿ, ಅಥವಾ ರೂಪಧ್ಯಾನ ಮಾಡುತ್ತಿದ್ದೀರಿ ಎನ್ನಿ. ಆ ಹಳೆಯ ಅಭ್ಯಾಸದಿಂದ ಉಸಿರಿನೊಟ್ಟಿಗೆ ಈ ಜಪ ಆರಂಭವಾಗಿ ಬಿಡುತ್ತದೆ. ಇದು ನಿಮಗೆ ಗೊತ್ತಾದೊಡನೆ, ಓಹ್, ಇಲ್ಲ ಇಲ್ಲ, ಈ ಸಾಧನಾವಿಧಿಯಲ್ಲಿ ಮಂತ್ರಕ್ಕೆ ಸ್ಥಾನವಿಲ್ಲ, ರೂಪಧ್ಯಾನಕ್ಕೆ ಅವಕಾಶವಿಲ್ಲ ಎಂದು ನೀವು ಅದರಿಂದ ಹೊರಬರುತ್ತೀರಿ. ಅದು ಮತ್ತೆ ಆರಂಭವಾಯಿತು. ನೀವು ಮತ್ತೆ ಅದನ್ನು ತಡೆದಿರಿ. ಅದು ತಪ್ಪಲ್ಲ, ಅದರಲ್ಲಿ ಅಪಾಯವೂ ಇಲ್ಲ. ಆದರೆ ನೀವು ಬೇಕೆಂದೇ ಅದನ್ನು ಕಲಬೆರಕೆ ಮಾಡಿದರೆ ಆಗ ಅದು ಮನಸ್ಸಿನೊಳಗೆ ಕಲಸಿ ಹೋಗುತ್ತದೆ, ಅದರಿಂದ ಕಷ್ಟ ಎದುರಾಗುತ್ತದೆ. ಇಂಥ ಅಪಾಯದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ಮತ್ತು ಶಿಬಿರದ ಬೇಲಿ ಸ್ಪಷ್ಟವಾಗಿ ಗುರುತು ಹಾಕಲ್ಪಟ್ಟಿದೆ, ಅದರಾಚೆ ಹೋಗಿ ಅಪಾಯವನ್ನು ತಂದುಕೊಳ್ಳಬೇಡಿ. ನಿಮ್ಮದೇ ಕ್ಷೇಮಕ್ಕಾಗಿ ಗುರುತು ಮಾಡಲ್ಪಟ್ಟ ಈ ಸ್ಥಳದೊಳಗೇ ಇರಿ. ಮತ್ತು ಪ್ರತಿ ಕ್ಷಣವೂ ಸರಿಯಾಗಿ ಬಳಕೆಯಾಗುತ್ತಿದೆಯಾ ನೋಡಿ. ಉಳಿದಿರುವ 9 ದಿನಗಳು ಬಹಳ ಮಹತ್ವದ ದಿನಗಳು. ಅದು ನೀವು ಹೇಗೆ ಕೆಲಸ ಮಾಡಲು ಹೇಳಲಾಗಿದೆಯೋ ಹಾಗೆ ಮಾಡಿದಾಗ ಮಾತ್ರ 10ನೇ ದಿನ ನಿಮಗೆ ತಿಳಿಯಲಾರಂಭಿಸುವುದು. ಹೌದು, ಈ 10 ದಿನಗಳು ನಿಜವಾಗಿಯೂ ನನ್ನ ಜೀವನದ ವಿಶೇಷ ಮಹತ್ವದ ದಿನಗಳಾಗಿದ್ದವು. ಹಾಗಾಗುವುದು ನೀವು ದುಡಿದಾಗ ಮಾತ್ರ. ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ಸಿಕ್ಕ ಒಳ್ಳೆಯ ಅವಕಾಶಗಳನ್ನು ಚೆನ್ನಾಗಿ ಬಳಸಿಕೊಳ್ಳಿ ಮತ್ತು ಈ ಅದ್ಭುತವಾದ ಸಾಧನಾವಿಧಿಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ. ಇದು ಬಹಳ ಅಪರೂಪದ ಅದ್ಭುತವಾದ ಬೋಧನೆ. ಧಮ್ಮ ಎಷ್ಟು ವೈಚಾರಿಕವಾಗಿದೆ! ಎಂಥ ಸಂಪ್ರದಾಯಗಳಿಂದ ದೂರವಾದ ವ್ಯವಹಾರಿಕವಾದ ಬೋಧನೆ ಇದು! ನಿಮ್ಮದೇ ಒಳಿತಿಗಾಗಿ ಇದನ್ನು ಬಳಸಿಕೊಳ್ಳಿ, ನಿಮ್ಮದೇ ಲಾಭಕ್ಕಾಗಿ, ಎಲ್ಲ ಬಂಧನೆಗಳಿಂದ ಸಂಕೋಲೆಗಳಿಂದ ಬಿಡುಗಡೆಗಾಗಿ, ಅಜ್ಞಾನವೆಂಬ ರಾಗವೆಂಬ ದ್ವೇಷವೆಂಬ ಸರಪಳಿಗಳಿಂದ ಮುಕ್ತರಾಗಲು. ನಿಜವಾದ ಶಾಂತಿ, ನಿಜವಾದ ಸಾಮರಸ್ಯ ಮತ್ತು ನಿಜವಾದ ಸೌಹಾರ್ದ ಮತ್ತು ನಿಜವಾದ ನೆಮ್ಮದಿಯ ಆನಂದವನ್ನು ಅನುಭವಿಸಿರಿ, ಸವಿಯಿರಿ. ಹೊಸ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ವಿವರಣೆಯ ಕೆಲವು ಶಬ್ದಗಳು. ಇದೀಗ ನೀವು ಗಮನಿಸಿದಿರಿ, ಮತ್ತೆ ನೀವು ಮೇಲೆ ಮೇಲೆ ಗಮನಿಸುತ್ತಾ ಇರುತ್ತೀರಿ. ನಾನು 3 ಬಾರಿ ಭವತು ಸಬ್ಬ ಮಂಗಲಂ ಎನ್ನುವ 3 ಶಬ್ದಗಳನ್ನು ಹೇಳಿದೆ ಮತ್ತು ಅದಕ್ಕೆ ಉತ್ತರವಾಗಿ ಹಳೆಯ ಸಾಧಕರು ಸಾಧು 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 ಎಂದರು. ಇದನ್ನು ನೀವು ಯಾವುದಾದರೂ ಸಂಪ್ರದಾಯವೆಂದು ಆಚಾರ ಎಂದು ಒಪ್ಪಿಕೊಳ್ಳಬೇಡಿ, ಅದೇನೆಂದು ಅರ್ಥ ಮಾಡಿಕೊಳ್ಳಿ. ವಿಪಶ್ಯನಾ ಸಾಧನಾ ವಿಧಿಯ ಪ್ರಕಾರ ಒಬ್ಬರು ಸಾಧನೆಯಲ್ಲಿ ಬೆಳೆಯುತ್ತಾ ಹೋದ ಹಾಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೋ ತನಗೂ ಇತರರಿಗೂ ಒಳ್ಳೆಯದಾಗುವಂಥ ಯಾವುದಾದರೂ ಒಳ್ಳೆಯ ಕೆಲಸವನ್ನು ಮಾಡ ಹೊರಟು ಅದನ್ನು ಚೆನ್ನಾಗಿ ತೃಪ್ತಿಕರವಾಗಿ ಮಾಡಿ ಮುಗಿಸಿದಾಗ ಬೇರೆಯವರ ಬಗ್ಗೆ ಕರುಣೆ ಮತ್ತು ಸದ್ಭಾವ ಬೆಳೆದು ಈ ನನ್ನ ಒಳ್ಳೆಯ ಕಾರ್ಯದ ಫಲದಿಂದ ಇತರರಿಗೆಲ್ಲ ಮಂಗಳವಾಗಲಿ ಎನ್ನುವ ಭಾವನೆಯಿಂದ ಭವತು ಸಬ್ಬ ಮಂಗಳಂ ಎನ್ನುತ್ತಾರೆ. ಎಲ್ಲರೂ ಸುಖಿಗಳಾಗಲಿ, ಎಲ್ಲರಿಗೂ ನೆಮ್ಮದಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಕೇಳಿದವರೆಲ್ಲರೂ ಇದೇ ಮೈತ್ರಿ ಕರುಣೆ ಸದ್ಭಾವನೆಯನ್ನು ಉತ್ಪತ್ತಿ ಮಾಡಿಕೊಂಡು ಬೆಳೆಸಿಕೊಂಡು ಓ ಸರಿಯಾಗಿ ಹೇಳಿದಿರಿ, ಒಳ್ಳೆಯದು ಮಾಡಿದಿರಿ, ನೀವು ಹೇಳಿದಂತೆಯೇ ನಾವು ಎಲ್ಲರಿಗೂ ಶುಭ ಹಾರೈಸುತ್ತೇವೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರಿಗೂ ಶುಭವಾಗಲಿ ಎನ್ನುತ್ತಾರೆ. ಇದೇ ರೀತಿ ಎಲ್ಲರ ಬಗ್ಗೆ ನಿಮಗೂ ಸದ್ಭಾವನೆ ಮೈತ್ರಿ ಕರುಣೆ ಬಂದರೆ ಸಾಧು 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 ಎನ್ನಿ, ಇಲ್ಲದಿದ್ದರೆ ಅದನ್ನು ಬರೀ ಗೊಡ್ಡು ಆಚಾರವಾಗಿ ಮಾಡಿಕೊಳ್ಳಬೇಡಿ. ಈಗ ನೀವು 5 ನಿಮಿಷಗಳು ವಿಶ್ರಾಂತಿ ತೆಗೆದುಕೊಳ್ಳಿ, ಮತ್ತೆ ಮುಂದುವರಿಸಿ, 5 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಿ.